ಮನಸ್ಸಿನ ವ್ಯಾಪಾರ ನೋಡುದು, ನಂತರ ಶ್ರೋತ್ರೇಂದ್ರಿಯದ ವ್ಯಾಪಾರ ನೋಡುದು. ಹೇಗಿದೆ ಮನಸ್ಸಿನ ವ್ಯಾಪಾರ? ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಕಟ್ತೀರಾ?
ಮನಸ್ಸಿನ ಸ್ಥಾನದಲ್ಲಿ
ಹೋಗಿಬಿಡುತ್ತೆ. ಇಷ್ಟು ಮನಸ್ಸಿನ ವ್ಯಾಪಾರ.
La malazione crie.
Malazione crie. Io non lo ritrovo. Io non lo ritrovo.
Rosso.
మనస్సిన స్వరూప దేవత బింబన మనస్సిన ఆకార భగవత రూప స్వరూప స్థూల దేహద మనస్సిన ఆకార భగవత రూపగడు ఐక్య ఆదరె మనస్సు మనస్సిన ఐక్య అవగ ಒಂದು ಮನಸ್ಸಿನಿಂದ ಒಂದು ಮನಸ್ಸಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಆಲೋಚನೆ. ಇಷ್ಟು ಹೇಳಿದ ಮೇಲೆ ಮನಸ್ಸಿನಲ್ಲಿ ಎಷ್ಟು ಪ್ರಭೇದಗಳಿವೆ, ಕಂಪಾರ್ಟ್ಮೆಂಟ್ಸ್?
ಐದು,
ಒಂಬತ್ತು, ಹನ್ನೊಂದು,
ಇನ್ನೂ
ನೂರು,
ಸಾವಿರ,
ನೂರಾರು ಸಾವಿರ. ಅಷ್ಟೂ ಭಗವದ್ ರೂಪಗಳು ಪ್ರತ್ಯೇಕವಾಗಿವೆ. ಒಂದೊಂದು ಭಗವದ್ ರೂಪ ಒಂದೊಂದು ರೀತಿಯಾದ ಆಲೋಚನೆ ಕೊಡ್ತಾ ಬರುತ್ತೆ. ಇದನ್ನು ತಿಳಿದು ಆಯಾ ಆಲೋಚನೆಗಳನ್ನು ಕೊಡತಕ್ಕಂಥ ಭಗವದ್ ರೂಪಕ್ಕೆ ನಮಸ್ಕಾರವನ್ನು ಸಲ್ಲಿಸಬೇಕು. ನಂತರ ಮನಸ್ಸೇ ದೇವಾಲಯ, ಅಲ್ಲಿರುವಂಥ ರಮಾದೇವಿಯೇ ಪ್ರತಿಮಾ, ಅಲ್ಲಿರುವ ದೇವರ ಹೆಸರು ಆನಂದ ಅಂತ ದೇವರ ಹೆಸರು. ಹೌದಾ? ಅಂಥ ದೇವರಿಗೆ ವಿಶೇಷವಾಗಿ ಆನಂದ ಅಂತ ಯಾಕೆ ಹೆಸರು? ಆನಂದ ಕೊಡತಾನಾದ್ದರಿಂದ, ಆನಂದಮಯನಾದ್ದರಿಂದ, ಆನಂದ ಕೊಡತಾನಾದ್ದರಿಂದ ದೇವರಿಗೆ ಆನಂದ ಅಂತ ಹೆಸರು. ಇದನ್ನು ಈ ಒಂದು ಹೆಸರನ್ನು ಚಿಂತನೆ ಮಾಡುತ್ತಾ ಬಂದರೆ ಮನಸ್ಸು ದೇವರ ಪಾದದಲ್ಲೇ ಇರಲಿಕ್ಕೆ ದೊಡ್ಡ ಮಂತ್ರ ಇದು. ಆನಂದ ಅಂತ ಭಗವಂತನ ರೂಪ. ಇಷ್ಟು ಮನಸ್ಸಿನ ಪ್ರಕರಣವನ್ನು ಹೇಳಿ ಇನ್ನು ಶ್ರೋತ್ರಿಯ ಪ್ರಕರಣ ಹೇಳಿದೆ. ಎಲ್ಲ ಒಂದೇ, ಹೌದಾ? ಮಿಕ್ಕ ಎಲ್ಲ ವ್ಯಾಪಾರ ಒಂದೇ, ವ್ಯತ್ಯಾಸ ಯಾವುದು ಬಂತು? ವಾಸುದೇವರ ರೂಪ ಅಷ್ಟೇ. ವಾಸುದೇವ ರೂಪ, ಇನ್ನು ಮಿಕ್ಕ ದೇವತೆಗಳ ರೂಪಗಳು ಎಲ್ಲ ಒಂದೇ. ಶ್ರೋತ್ರಿಯಂದ್ರೆ ವ್ಯಾಪಾರ. ಹೀಗೆ ಒಂದು ಸ್ವರೂಪ ಬಿಂಬ, ಸ್ವರೂಪ ಲಿಂಗ, ಅನಿರುದ್ಧ ಸ್ಥೂಲ ದೇಹಗಳ ಶ್ರೋತ್ರೇಂದ್ರಿಯಗಳ ವ್ಯಾಪಾರ ನಡೆದು ಬಂದರೆ ಕೊನೆಗೆ ಕಿವಿಯಿಂದ ಒಂದು ಕೇಳುವುದಾಗುತ್ತೆ. ಹಾಗೆ ಬಿಂಬನ ಶ್ರೋತ್ರೇಂದ್ರಿಯದ ಆಕಾರದ ಭಗವದ್ ರೂಪ,
ಸ್ವರೂಪ
ಲಿಂಗ ಅನಿರುದ್ಧ ಸ್ಥೂಲ ದೇಹಗಳ ಶ್ರೋತ್ರೇಂದ್ರಿಯದ ಆಕಾರದ ಭಗವದ್ ರೂಪಗಳು ಐಕ್ಯ ಆದರೆ ಈ ಕಿವಿಯಿಂದ ಆ ಕಿವಿಗೆ ಆ ಕಿವಿಗೆ ಒಳಗೆ 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 ಟ್ರಾನ್ಸ್ಫರ್ ಆಗಿ ಜೀವನಿಗೆ ಶಬ್ದ ಗೊತ್ತಾಗುತ್ತೆ. ಇದು ದೇವರ ರೂಪಗಳು ಐಕ್ಯ. ಇವರು ಸ್ಟೆಪ್ ಗೊತ್ತಾಗ್ಬೇಕಲ್ಲ, ಬೇಕೆಂದರೆ ಗೊತ್ತಾಗುತ್ತೆ. ಅದನ್ನು ಗೊತ್ತಾಗಿಲ್ಲ. ಪ್ರತಿಯೊಂದು ಕಡೆ ಅಷ್ಟೇ. ಆಯಾ ಇಂದ್ರಿಯ ಅಂದರೆ ಆಯಾ ಇಂದ್ರಿಯದ ಆಕಾರದ ಭಗವದ್ ರೂಪ. ಪ್ರತಿಯೊಂದು ದೇಹದಲ್ಲೂ ಇರುವ ಆಯಾ ಇಂದ್ರಿಯದ ಆಕಾರದ ಭಗವದ್ ರೂಪ ಐಕ್ಯ ಆದರೆ ಹೊರಗಿನಿಂದ ಈ ಕಿವಿ ಗ್ರಹಣ ಮಾಡಿದರೆ ಅದು ಇನ್ನೊಂದು ಕಿವಿಗೆ ಅಂದರೆ ಅನಿರುದ್ಧ ದೇಹದ ಕಿವಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಇಲ್ಲಿಂದ ಅಲ್ಲಿಗೆ ಭಗವದ್ ರೂಪ ಕನೆಕ್ಷನ್ ಆ ಥರ ಕೊಡ್ತಾ ಬರುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಶ್ರೋತ್ರೇಂದ್ರಿಯದಿಂದ ಗ್ರಹಣ ಮಾಡುವಂಥ ಶಬ್ದಗಳು ಅಲ್ಲ, ಮನಸ್ಸಿನ ವ್ಯಾಪಾರ ಅರ್ಥ ಆಯ್ತಲ್ಲ, ಶ್ರೋತ್ರೇಂದ್ರಿಯ ವ್ಯಾಪಾರ ಅರ್ಥ ಆಯ್ತಲ್ಲ. ಬೆಳಿಗ್ಗೆ ಏನಾದರೂ ಚಿಂತನೆ ಮಾಡಿದ್ದೀರಾ? ಏನಂತ ಮಾಡಿದ್ದೀರಾ?
ಶಬ್ದಗಳು ಬಂದಾಗ ಅದರಲ್ಲಿರೋ ಭಗವದ್
ಅಂದ್ರೆ ಚಿಂತನೆ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಮಾಡಿದ್ರೆ ಹೇಳಲಿಕ್ಕೆ ಬರ್ಬೇಕು ಹೋಗ್ತಾನೆ. ಹೇಳಿಕೊಡ್ತೇನೆ, ಹೇಳಿ ಬರಬಹುದು, ಸರಿ ಹೋಗುತ್ತೆ. ನನ್ನ ಮೊದಲನೆಯ ಜನ್ಮ ಹಿಡಿದು ಕೊನೆಯ ಜನ್ಮ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ದಿವಸದಲ್ಲೂ ಬರ್ಕೊಡ್ತೀರಾ? ಬರ್ಸಿದ್ದೇನೆ. ನಾಳೆ ನಾಳೆ ಎಲ್ಲರಿಗೋಸ್ಕರ ನಾನು ಕೊಡ್ತೇನೆ.
ಅದು ಒಂದ್ಸತಿ ಮನೆಯಲ್ಲಿ ಮಾಡ್ಕೊಟ್ರೆ ಮನೆಗೆ ಒಂದು ಚೆನ್ನಾಗಿದೆ.
ಚತುರ್ದಶಿ ಫಸ್ಟೇ ಕೊಟ್ಬಿಟ್ಟಿದ್ರು ನೋಡ್ತು, ಚೆನ್ನಾಗಿ ಮುಂದಾಯ್ತಾಯ್ತು.
ಒಳ್ಳೇದು ಚೆನ್ನಾಗಿರ್ಬೇಕು ನಮ್ಮಲ್ಲಿ
ಚೆನ್ನಾಗಿ ಡಿಟೇಲ್ ಆಗಿ ಅರ್ಥ ಆಯ್ತು. ಇದು ಸ್ವಲ್ಪ ಇನ್ನೊಂದು
ಷೋಡಶಿ ನಾಲ್ಕೈದು ಸಲ ಚೆನ್ನಾಗಿ ಈ ಕೇಳಿದ್ದನ್ನ ಮನನ ಮಾಡ್ತಾ 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 ಬಂದ್ರೆ ನಿಧಾನವಾಗಿ ಸೆಟ್ ಆಗ್ತಾ ಆಗ್ತಾ ಬರುತ್ತೆ.
ತಾವು ಹೇಳಿದ್ಮೇಲೆ ಇಲ್ಲಿ ನಡೆದಿರೋ ಪ್ರವಚನಗಳಲ್ಲಿ ರಿಪೀಟ್ ಆಯ್ತು. ಸ್ವಾಮಿಗಳು ಮಾಡಿದ ಪ್ರವಚನದಲ್ಲೂ ಅದರಲ್ಲೆಲ್ಲ ತುಂಬಾ ರಿಪೀಟ್ ಆಯ್ತು. ಬ್ರಹ್ಮಸೂತ್ರ ಮಾಡಿದಲ್ವಾ, ಅದ್ರಲ್ಲಿ ತುಂಬಾ ಸತಿ ರಿಪೋರ್ಟ್ ಆಯ್ತು. ಚೆನ್ನಾಗಿ
ನೀವು ನಿತ್ಯ ಚಿಂತನೆ ಮಾಡಿದ್ರೆ ಇಲ್ಲಿ ಸರಿ ಕೊನೆಯ ಜನ್ಮ ಪರ್ಯಂತ ಎಲ್ಲಾ ಜನ್ಮಗಳಲ್ಲಿರುವ ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಆಯಾ ಇಂದ್ರಿಯಗಳನ್ನು ನೀವು ಸೇರಿಸಿಕೊಳ್ಳಿ. ಸಕಲ ಇಂದ್ರಿಯಗಳಿಂದ ನಡೆದ ವ್ಯಾಪಾರಗಳಲ್ಲಿ ಇದ್ದ ಮತ್ತು ಪ್ರಕಟವಾದ ಅಥವಾ ಇಂದ್ರಿಯಗಳಲ್ಲಿ ಇದ್ದ ಆ ಇಂದ್ರಿಯಗಳಿಂದ ಬಳಸುವ ಪದಾರ್ಥಗಳಲ್ಲಿ ಇದ್ದ ಆ ಇಂದ್ರಿಯಗಳಿಂದ ಪ್ರಕಟವಾದ ಪದಾರ್ಥಗಳಿಂದ ಪ್ರಕಟವಾದ ಅನಂತ ಭಗವದ್ ರೂಪಗಳು ಬಿಂಬಮೂರ್ತೆ ನಿನಗೆ ಅರ್ಪಿತ. ಸರಿ, ಬಾಯಿ ತೆಗೆದು ಒಂದ್ಸಲ ಹೇಳಿಬಿಡಿ. ನನ್ನ ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಸಕಲ ಜನ್ಮಗಳಲ್ಲಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ನನ್ನ ಸಕಲ ಇಂದ್ರಿಯಗಳಲ್ಲಿ ನೀನೇ ತತ್ವಾಭಿಮಾನಿ ದೇವದೈತ್ಯರ ಮೂಲಕ ಸಕಲ ವ್ಯಾಪಾರಗಳಲ್ಲಿ ಇದ್ದ ಪ್ರಕಟವಾದ ನಿನ್ನ ಅನಂತ ರೂಪಗಳು ಮೇ ಬಿಂಬಮೂರ್ತೆ ನಿನಗರ್ಪಿತ. ಹರಿಯೇ, ನನ್ನ ಸಕಲೇಂದ್ರಿಯಗಳ ವ್ಯಾಪಾರಗಳೆಲ್ಲ ನಿನ್ನ ಯಜ್ಞವಾಗಲಿ ಹರಿದೆ. ಎಷ್ಟು ಚೆನ್ನಾಗಿದೆ ಒಂದು ಸಲ ದಿನ ಒಂದು ಸ್ಮರಣೆ ಮಾಡಿ, ಆದಾಗೆಲ್ಲ ಸ್ಮರಣೆ ಮಾಡಿ. ಯಾವಾಗ ನಿಮಗೆ ಲೀಡರ್ ಸಿಗುತ್ತೆ ಅವಾಗೆಲ್ಲ ಚಿಂತನೆ ಮಾಡ್ತಾ ಬನ್ನಿ. ಮೊದಲು ಬೇಸರ ಆಗುತ್ತೆ, ಸಾಕಪ್ಪ ಅನ್ಸುತ್ತೆ, ಆದ್ಮೇಲೆ ಆದಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ.
ನಿನ್ನೆ ಹೇಳಿದ್ರಲ್ಲ, ಅದ ಪ್ರಕಟ ಆಗೋ ಈ ರೂಪಗಳಲ್ಲಿ ಕರ್ಮದಲ್ಲಿ ಕಾಲದಲ್ಲಿ ನನ್ನೊಳಗೆಲ್ಲ ಅದು ತುಪ್ಪ ತರ ಭಗವಂತ ಬಿಂಬರೂಪಿ ಅಗ್ನಿ, ಈ ಇಂದ್ರಿಯಗಳು ಯಜ್ಞಕುಂಡ,
ಇಂದ್ರಿಯಗಳೇ ಯಜ್ಞಕುಂಡ,
ವಿಷಯಗಳ ಸಮಿತಿ, ತತ್ವಾಭಿಮಾನಿಗಳು ಋತ್ವಿಜರು,
ತತ್ವಾಭಿಮಾನಿಗಳೇ ಋತ್ವಿಜರು, ವಿಷಯಗಳೇ ಆಹುತಿ, ಅಲ್ಲಿರುವ ಭಗವತ್ ರೂಪಗಳೇ ಬಿಂಬನಿಗೆ ತುಪ್ಪ, ಬಿಂಬನೆ ಅಗ್ನಿ, ಅವೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡುವುದೇ ಯಜ್ಞ. ಅದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನೋ 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 ಅಂತಿತ್ತು. ಮೊದಲು ಸ್ಟೆಪ್ ಇತ್ತು, ಎಲ್ಲ ದೇವರ ಪೂಜೆ ಆಗಲೇ ಆಗಲಿ ಅಂತೀವಿ, ಹೇಗಾಗುತ್ತೆ ಗೊತ್ತಿಲ್ಲ. ಆಯಾ ಕರ್ಮಗಳಲ್ಲಿ, ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ ಮೊದಲೇ ಇದ್ದ ನಂತರ ಪ್ರಕಟವಾದ ಭಗವತ್ ರೂಪಗಳೆಲ್ಲ ಆ ಭಗವಂತನಿಗೆ ಅರ್ಪಿತ. ಇಲ್ಲಿ ನೋಡಿ, ಪದಾರ್ಥ, ಪದಾರ್ಥದಲ್ಲಿ ಮೊದಲೊಂದು ರೂಪ ಇದ್ದೇ ಇರುತ್ತಲ್ಲ ದೇವರು ಸ್ವೀಕಾರ ಮಾಡಿದಾಗ ಇಂದ್ರಿಯದಿಂದ. ಪದಾರ್ಥದಲ್ಲಿ ಪ್ರಕಟ ಆಗುವ ರೂಪಗಳು ಅಂದರೆ ಏನು ಅಂತ ಮತ್ತು ಪ್ರಶ್ನೆ ಒಂದು ಹೇಳಿದ್ದೆ ಅಂತ ಕಾರಣ. ಪದಾರ್ಥ ಯಾವುದೋ ಜಿರೇಬಿಯನ್ನು ಹಾಕಿದ್ದಾರೆ, ಎಲೆ ಆಕಾರದಲ್ಲಿ ದೇವರಿಂದ ಇರ್ತಾರೆ, ಅದನ್ನು ಕೈಯಿಂದ ಮುರಿದ್ರ ಮುರಿದರೆ ಪದಾರ್ಥ ಮುರಿಯಿತು, ದೇವರು ಮುರಿದ್ರ ಇಲ್ಲ. ಆ ಪ್ರತ್ಯೇಕವಾದ ಆ ಪದಾರ್ಥದ ತುಂಡಿನ ಆಕಾರದಲ್ಲೇ ಪೂರ್ಣವಾಗಿ ಭಗವಂತ ಬರ್ತಾನೆ. ಅದು ಚೂರಾಗಬೇಕಾದರೆ ಭಗವಂತನ ಚಿಕ್ಕ 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 ರೂಪಗಳೆಷ್ಟು ಹೊರಡಬೇಕು ಹೋಗ್ತಾನೆ. ಹಾಗೆ ಅದು ರಸದ ಥರ ಆಗಿ ಒಳಗೆ ಹೋಗ್ಬೇಕಾದ್ರೆ ಆಕಾರದಲ್ಲಿ ಸ್ವಾಮಿ ಕರ್ಕೊಂಡು ಹೋದ್ರೇನೆ ಆಗುತ್ತೆ. ಇದು ಪದಾರ್ಥದಲ್ಲಿ ಬರುವ ಪ್ರಕಟ ಆಗುವ ಭಗವಂತ ಬರುತ್ತಲ್ಲ ಒಂದೇ ಬರುತ್ತೆ ಅಲ್ಲಿ ಪದಾರ್ಥಗತ ಭಗವದ್ ರೂಪ, ರಸನೇಂದ್ರಿಯದಲ್ಲಿರುವ ಭಗವದ್ ರೂಪ, ಎರಡು ಐಕ್ಯ ಆದರೆ ರುಚಿ ಗೊತ್ತ ಹೌದಾ ಇಲ್ಲಿ ಸರಿ ಅದಂತ ಸರಿ. ಅದಕ್ಕೆ ರೂಪಗಳೆಷ್ಟು ಬದಲಾವಣೆ ಆಗ್ತಾ ಇದೆ. ಈ ಇಂದ್ರಿಯ ಅದರಲ್ಲಿ ಭಗವದ್ ರೂಪ ಇದೆ, ಆ ಇಂದ್ರಿಯದಲ್ಲಿರುವ ಭಗವದ್ ರೂಪ ನಾಲಿಗೆ ಆಚೆ ಈಚೆ ತೆರಿಗೆ ಆಗೋದು ಮಾಡೋ ಕಾಲಕ್ಕೆ ಎಷ್ಟು ಭಗವದ್ ರೂಪಗಳು ಪ್ರಕಟ ಆಗ್ತಾ ಬರುತ್ತೆ, ನಾನಾ ಭಗವದ್ ರೂಪಗಳು ಪ್ರಕಟ ಆಗುತ್ತೆ. ಒಂದು ಸಲ ನಾಲಿಗೆ ಬದಲಬೇಕಾದ ಅಷ್ಟು ರೂಪಗಳು ಬರಬೇಕು ಅವರಿಂದ ಅಂತ. ಅದು ನಾಲಿಗೆ ಒಂದು ತುತ್ತ ಅನ್ನ ಅಗಿಯಬೇಕಾದ್ರೆ ನಾಲಿಗೆ ಹಲ್ಲು ಕದಲಬೇಕಾದ್ರೆ ಎಷ್ಟು ಸಲ ಕದಲಿರಬೇಕು ಊಟ ಮಾಡೋ ಕಾಲಕ್ಕೆ? ಪ್ರತಿಯೊಂದು ಸಲ ಕದಲೋ ಕಾಲಕ್ಕೂ ಒಳಗಿಂದ ರೂಪಗಳು ಪುಂಕಾಪುಂಕವಾಗಿ ಬರ್ತಾನೇ ಇರಬೇಕು. ಅದೆಷ್ಟು ಬರಬೇಕು ಹಾಗೆಯೇ ಮಾಡಿಸ್ತಾರೆ, ಪ್ರತಿಯೊಂದು ಹೊರಲು ಹಾಗೆ ಮಾಡಿಸ್ತಾರೆ, ಅನಂತ ರೂಪಗಳು ಬರ್ತಾ ಇವೆ. ಅದನ್ನು ಸ್ವೀಕಾರ ಮಾಡಿದ ಕೂಡಲೇ ನನಗೆ ಖುಷಿಯೇ ಆಗುತ್ತೆ. ಇದನ್ನು ದೇವರಿಗೆ ಸ್ವಾಮಿ ನಿನ್ನ ರೂಪಗಳು ನೀನೇ ಸ್ವೀಕಾರ ಮಾಡ್ತಾ ಇದೆಯಾ, ಅದೇ ಭೋಗ ನಿನಗರ್ಭಿತಾರಿಗೆ ಕೊಟ್ಟಾರೆ. ಸಕಲೇಂದ್ರಿಯಗಳ ವ್ಯಾಪಾರ ದೇವನಿಗೆ ಯಜ್ಞ ಅಂತ ಅರ್ಪಣೆ ಮಾಡು. ಜೀವನದಲ್ಲಿ ಒಂದೊಂದು ಗೊಂತ ಈ ಅರ್ಪಣೆ ಮಾಡೋ ಕ್ರಮ ಅಂತ ಗೊಂತ ಸಂತೋಷವಾಗಿ ಮೂಲೆ ಕೂತಿದ್ರು ಕೂಡ ನಮ್ಮ ಬಾಡಿಗೆ ನಾವು ಒಳಗೇ ದೇವರ ಚಿಂತನೆ ಮಾಡುವ ಒಂದು ಅಭ್ಯಾಸವಂತ ಸಾಕಲ್ವ? ಇಷ್ಟು ದಿವಸಗಳ ಕಾಲ ನಾವು ಮಾಡಿದ ಸಾಧನೆಗೂ ಈಗ ಮಾಡುವ ಸಾಧನೆಗೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಬಹಳ ವ್ಯತ್ಯಾಸ ಕಾಣಿಸ್ತಾ. ನೀವು ಗುರುಮಂತ್ರ ಮಾಡಿದರೂ ಸಾಧನೆ, ಅದರಲ್ಲಿ ಪ್ರತಿಯೊಂದನ್ನು ಭಗವದ್ ರೂಪಗಳ ಚಿಂತನೆ ಹೌದಾ? ಗೋಪಿ ಚಂದನ ಹಚ್ಚಿಕೊಂಡ್ರೆ ಶರೀರದಲ್ಲಿ ಅಲ್ಲಲ್ಲಿರುವ ಭಗವದ್ ರೂಪಕ್ಕೂ ಆ ಗೋಪಿ ಚಂದನದಲ್ಲಿರುವ ಭಗವದ್ ರೂಪಕ್ಕೂ ಐಕ್ಯ ಹೌದಾ? ಆ ದೇವರಿಗೇನೆ ಅಲಂಕಾರ. ಈ ಚಿಂತನೆ ಮೊದಲಿದ್ದಿಲ್ಲ, ನಾನೇ ಗೋಪಿ ಹಚ್ಚಿಕೊಂಡೆ, ನಾನೇ ಕುಂಕುಮ ಇಟ್ಟುಕೊಂಡೆ, ನನಗೆ 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 ಅಂತ ಹೇಳಿ ಇವಾಗ ಆಗಲ್ಲ, ನಿನಗೆ 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 ಅಂತ ಬರ್ತಾ ಇದೆ. ಎಷ್ಟು ವ್ಯತ್ಯಾಸ. ಆದರೆ ಇಲ್ಲೆಲ್ಲ ಕಡೆ ಕೂಡ ಇಷ್ಟು ಮಾಡಿದರೂ ಹೆಗ್ಗಣವನ್ನು ತಿಂದು ಹೋದಂತೆ ನಾ ಒಳಗೆ ಬಡಿತಾನೇ ಇರುತ್ತೆ. ಅದನ್ನು ಅಲ್ಲಿಗಲ್ಲಿಗೆ ಬಡಿತಾ ಇರುತ್ತೆ. ಪ್ರತಿಯೊಂದು ಕೆಲಸ ಮಾಡುವಾಗ ನೆನಪಿಟ್ಟುಕೊಂಡು ನೆನಪಿಂದ ನೀ ಮಾಡಿಸು ನೀ ಮಾಡಿಸು ನೀ ಮಾಡಿಸು, ಇದು ಬರ್ತಾ ಬರ್ತಾ ಬರಬೇಕು. ಅದು ಬಂದಿಲ್ಲ ಮಾಡಿದ್ದೆಲ್ಲ ಹೇಳುತ್ತಾರೆ, ತುಪ್ಪದ ಬಿಂದಿಗೆ ತೊಪ್ಪನೆ ತಿಪ್ಪೆಲಿ ಬಿತ್ತಲ್ಲೋ ಅಂತ ಹೇಳಬಹುದು. ಆ ಥರ ಆಗಿಬಿಡು, ಇಷ್ಟು ಶ್ರಮ ಪಟ್ಟದ್ದು ವ್ಯರ್ಥ ಆಗಿಬಿಡುತ್ತೆ. ನೋಡಿ ನೋಡಿ, ನಮಗೆ ಎಲ್ಲ ಕೆಲಸ ಮಾಡಿ 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 ಅಂತ ಮೊದಲಿಂದ ನಮಗೆ ಹೇಳ್ಕೊಂಡಿದ್ದಾರೆಲ್ಲ ಅಲ್ವಾ? ಗುರುಮಂತ್ರ ಮಾಡಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳಿಕೊಟ್ರು. ಆದರೆ ಮಾಡೋ ಕಾಲಕ್ಕೆಲ್ಲ ದೇವ ನೀವು ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಹೆಚ್ಚ ಕಂಪಲ್ಸರಿ ಇರಲೇಬೇಕು ನೋಡಿ ಅಂತ ಒಂದು ಭುಜ ತಟ್ಟಿ ನಮಗೆ ಅದ್ಯಾಕೋ ಚೂರು ಚಾಪಿ ತಪ್ಪಿ ಹೋಗಿದೆ. ಅದೇ ಬಂದಿದ್ರೆ ಈ ಹೊತ್ತಿಗೆ ಇಷ್ಟು ಅವಸ್ಥೆ ಇರ್ತಾ ಇರಲಿಲ್ಲ. ಸರಸರನೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಅದು ಬಂದ್ಬಿಡ್ತಾ ಇತ್ತು, ಸ್ವಾಮಿ ನೀ ಮಾಡಿಸಿದಪ್ಪ ನೀ ಮಾಡಿಸಿದಪ್ಪ ನೀ ಮಾಡಿಸಿದಪ್ಪ ನಾ ಮಾಡಿದೆ ಎಂಬುದು ಹೋಗಿಯೇ ಬಿಡ್ತಾ ಇತ್ತು ಅಲ್ಲ. ಏನಂತಾರ, ಲೇಟ್ ಇಸ್ ಬೆಟರ್ ದ್ಯಾನ್ ನೆವರ್,
ಬೆಟರ್
ಲೇಟ್ ದ್ಯಾನ್ ನೆವರ್. ಸರಿ ಅಲ್ಲ ಒಟ್ಟಾರೆ ಇವೆಲ್ಲ ಸಂತೋಷ ಆಗ್ತಾ ಇದೆ. ಇಷ್ಟೆಲ್ಲ ನಾನು ಭಗವಂತ ವಿಭೂತಿರ್ಥರು ಅವರೆಲ್ಲ ನಿಂತುಕೊಂಡು ಕೇಳಿಸುವಂತ ಇದಕ್ಕೆ ಇಷ್ಟು ರೆಸ್ಪಾನ್ಸ್ ನಿಮಗೆ ಬರ್ತಾ ಇದೆ, ನಿಜವಾಗಿ ನಾನು ಭಾಳ ಆನಂದ ಪಡ್ತಾ ಇದ್ದೀನಿ. ಆತ್ಮಗರ್ಭವರ ವರ್ಣಾತ್ಮಕ ಶಬ್ದ ಸಾಕ್ಷಾದೇವ ಗುಣಕ್ರಿಯಾದಿ ಪ್ರಕಾಶ ಇಲ್ಲಿ ಹೇಳ್ತಾ ಇದೆ. ಶಬ್ದ ಒಂದು ಬರುತ್ತೆ ಕಿವಿ ಹತ್ತಿರ, ಆ ಶಬ್ದ ಬಂದಾಗ ಶಬ್ದದೊಳಗೆ ಭಗವದ್ ರೂಪಗಳು ದೇವತೆಗಳ ರೂಪಗಳು ಇರುತ್ತೆ. ಶ್ರೋತ್ರೇಂದ್ರಿಯದಲ್ಲೂ ದೇವರ ದೇವತೆಗಳ ರೂಪಗಳಿರುತ್ತೆ. ಆಯಾ ರೂಪಗಳಲ್ಲಿ ಸೇರಿದಾಗ ನಮಗೆ ಶಬ್ದ ಗ್ರಹಣ ಆಗುತ್ತೆ. ಅದರಲ್ಲೂ ಕೂಡ ಆ ಶಬ್ದ ಹೊರಗೆ ಹಾಕುವಂಥ ಏನು ಗುಣ ಕ್ರಿಯಾ ಮೊದಲಾದ ರೂಪಗಳೆಲ್ಲ, ರೂಪಗಳು ಅಂದರೆ ಶಬ್ದದಲ್ಲಿ ಒಂದು ಭಗವದ್ ರೂಪ ಇರುತ್ತೆ, ಹೌದಾ? ಶಬ್ದದಲ್ಲಿರುವ ಭಗವದ್ ರೂಪ ಅದರಲ್ಲಿ ಪ್ರಭೇದಗಳು ದೇವರದ್ದು ಗೊತ್ತಿರುತ್ತೆ. ಆ ರೂಪದಲ್ಲಿ ಒಂದು ರೂಪ ಅರ್ಥವನ್ನು ತಿಳಿಸಿಕೊಡುತ್ತೆ, ಆ ಶಬ್ದದ ಅರ್ಥವನ್ನು ತಿಳಿಸಿಕೊಡುತ್ತೆ. ಇನ್ನೊಂದು ರೂಪ ಆ ಶಬ್ದದಿಂದ ಆಗುವ ಕ್ರಿಯೆಯನ್ನು ತಿಳಿಸಿಕೊಡುತ್ತೆ. ಗುಣ ಕ್ರಿಯಾದಿಗಳನ್ನು ಆ ಶಬ್ದವೇ ಹೊರಗೆ ಹಾಕ್ತಾ ಇರುತ್ತೆ, ಹೌದಾ? ಹಾಗೆ ಒಂದು ಶಬ್ದ ಕೇಳಿದಾಗ ಯಾರಿಗೆ ಶಬ್ದ ಮಾತ್ರ ತಿಳಿಯಬೇಕೋ ಆ ರೂಪ ಮಾತ್ರ ಅವರ ಕಿವಿಯಲ್ಲಿರುವ ಭಗವದ್ ರೂಪಕ್ಕೆ ಸೇರಿರುತ್ತೆ. ಯಾರಿಗೆ ಶಬ್ದ ಸಹಿತ ಅರ್ಥವೂ ಗೊತ್ತಾಗಬೇಕೋ ಅವರಿಗೆ ಎರಡೂ ರೂಪಗಳು ಬಂದು ಸೇರಿರುತ್ತೆ. ಅದರ ಜೊತೆ ಕ್ರಿಯೆಯೂ ಗೊತ್ತಾಗಬೇಕೋ ಆ ಮೂರು ರೂಪಗಳು ಇಲ್ಲಿ ಬಂದು ಸೇರಿರುತ್ತೆ. ಇಷ್ಟು ತಾತ್ಪರ್ಯ. ಈ ಥರ ಪ್ರತಿಯೊಂದು ಶಬ್ದ ಶಬ್ದದಲ್ಲೂ ಭಗವಂತನ ಅನೇಕ ರೂಪಗಳು ನಿಂತು ಅವರವರ ಜೀವನ ಕರ್ಮಾನುಸಾರ, ಹೇಳುವವರ ಕರ್ಮಾನುಸಾರ, ಕೇಳುವವರ ಕರ್ಮಾನುಸಾರ, ಹೇಳುವವರ ಸಂಕಲ್ಪಾನುಸಾರ, ಕೇಳುವವರ ಸಂಕಲ್ಪಾನುಸಾರ ಭಗವಂತ ಅವರವರಿಗೆ ಆಯಾ ಕಾಲದಲ್ಲಿ ಅವರವರ ಯೋಗ್ಯತಾನುಸಾರ ಅವರವರ ಪಕ್ವತೆಗೆ ಅನುಗುಣವಾಗಿ ಬೇಕಾದನ್ನ ಅರ್ಥ ಮಾಡಿಸ್ತಾ ಬರ್ತಾರೆ. ಏನರ್ಥ ಆಯ್ತು? ಇಷ್ಟು ಅರ್ಥ ಆಯ್ತಲ್ಲ ಅಂದ್ರೆ ಏನಂತ ಅರ್ಥ ಅಂದ್ರೆ ಪ್ರವಚನಕ್ಕೆ ಕೂತಿದ್ದೇವು, ಕೆಲವರಿಗೆ ಶಬ್ದ ಅರ್ಥ ಆಯಿತು, ಕೆಲವರಿಗೆ ಅರ್ಥವೂ ಗೊತ್ತಾಯಿತು, ಕೆಲವರು ಶಬ್ದಕ್ಕೆ ನಿಂತು ಬಿಟ್ರು, ಕೆಲವರು ಅರ್ಥಕ್ಕೆ ನಿಂತು ಬಿಟ್ರು, ಕೆಲವರು ಅರ್ಥ ಗೊತ್ತಾದ ಮೇಲೆ ಮಾಡಬೇಕು ಅಂತ ಹೊರಟರು. ಈ ಮೂರು ಬರ್ತಾ ಇದೆ ಅಂದ್ರೆ ಮೂರು ಬಂದವರು ಅಡ್ಡಿ ಇಲ್ಲ. ದೇವರ ಅನುಗ್ರಹ ಮಾಡಿದ್ದಾರೆ ಅಂತ ನಮಸ್ಕಾರ ಮಾಡಿ ಶಬ್ದ ಮಾತ್ರ ಬಂದವರು, ಅಯ್ಯೋ ಅರ್ಥದ ರೂಪ ಯಾಕೋ ಅನುಗ್ರಹ ಮಾಡುತ್ತಾ ಇಲ್ಲ, ನಂದೇ ಏನೋ ಪ್ರಾರಂಭ ಕೂತಿದೆ, ಅದಕ್ಕೆ ಅರ್ಥ ಆಗುವಂತೆ ಮಾಡುವವರೆಯೇ ಶಬ್ದದಲ್ಲಿ ಇರುವ ಅರ್ಥ ರೂಪಿ ಹರಿಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಅಲ್ಲಿರುವ ಕ್ರಿಯಾ ನಮ್ಮಲ್ಲಿ ಬಂದು ಆ ರೂಪ ಆ ಶಬ್ದದಲ್ಲಿ ಬಂದ ಕ್ರಿಯೆಯನ್ನು ತಿಳಿಸಿಕೊಟ್ಟು ಮಾಡುವಂತೆ ಪ್ರಚೋದನೆ ಮಾಡುತ್ತೆ. ಆ ರೂಪದ ಅನುಗ್ರಹ ಆಗಬೇಕು. ಒಟ್ಟಾರೆ ಕೇಳಿದ ಪ್ರವಚನ ನಿರರ್ಥಕ ಆಗಬಾರದು, ಹೌದು ತಾನೇ? ಬರೇ ಶಬ್ದ ಕೇಳಿಬಿಟ್ರು ವೇಷ್ಟೆ, ಅರ್ಥ ತಿಳ್ಕೊಂಡು ಬಿಟ್ರು ವೇಷ್ಟೆ. ಯಾಕೆ? ನಾವು ಅರ್ಥ ತಿಳಿದು ಮಾಡಲ್ಲ, ಹೊರಗಿದ್ದವರು ಕೇಳಿಲ್ಲ, ಅರ್ಥ ತಿಳಿದಿಲ್ಲ, ಮಾಡಿಲ್ಲ. ಒಟ್ಟಾರೆ ಇಬ್ಬರು ಮಾಡಿದ್ದೇವೆ, ಮಾಡಿಲ್ಲ ಅಂತ ಕೂತದ್ದಷ್ಟೇ. ಅವರು ತಿಳಿಯದೆ ಮಾಡಲಿಲ್ಲ, ನಾವು ತಿಳಿದು ಮಾಡಲಿಲ್ಲ, ಮತ್ತೆ ನಮಗಿನ್ನ ಜಾಸ್ತಿ ಮೈನಸ್ ಮಾರ್ಕ್ ಬರುತ್ತೆ. ಅದ ಕಾರಣ ತಿಳಿದ ಮೇಲೆ ಅನುಷ್ಠಾನಕ್ಕೆ ಬಾರದಿದ್ದರೆ ಭಗವಂತನಲ್ಲಿ ಪ್ರಾರ್ಥನೆ ಸತತ ಆಗಬೇಕು. ಸ್ವಾಮಿ ಅನುಗ್ರಹ ಮಾಡುವ ಯಾವ್ದು ಯಾವುದು ತಿಳಿಯುತ್ತೀವಿ ಅಲ್ಲಿ ರಿವರ್ಸ್ ಅಪ್ಲಿಕೇಶನ್ ಶುರುವಾಗುತ್ತೆ. ಸರಿ, ಶಬ್ದಗಳು ಎರಡು ರೀತಿ ಅಂತ ಹೇಳಿದ್ದಲ್ಲ, ಆ ಶಬ್ದಗಳು ವರ್ಣಾತ್ಮಕ ಶಬ್ದಗಳು, ಬಾಹ್ಯಾತ್ಮಕ ಶಬ್ದಗಳು. ವರ್ಣಗಳು ಅಂದರೆ ಅಕ್ಷರಗಳಿಂದ ಕೂಡಿದ ಶಬ್ದಗಳು, ರಾಮ ಕೃಷ್ಣ ಬಾ ಹೋಗು ಮೊದಲಾದ ಈ ಶಬ್ದಗಳೆಲ್ಲ ಸಾಕ್ಷಾತ್ತಾಗಿಯೇ ದೇವರನ್ನು ತಿಳಿಸಿಕೊಡುತ್ತೆ. ವರ್ಣಗಳೆಲ್ಲ ಆಯಾ ವರ್ಣದ ಭಗವದ್ ರೂಪವನ್ನು ತಿಳಿಸಿಕೊಡುತ್ತೆ. ಆ ಇಡೀ ಗುಂಪಾದ ವರ್ಣಗಳೆಲ್ಲ ಗುಂಪಾಗಿ ಒಂದು ರೂಪವನ್ನು ತಿಳಿಸಿಕೊಡುತ್ತಾ ಬರುತ್ತೆ, ಹೌದಾ? ಈಗ ಅಶ್ವ, ಅಶ್ವ ಆ ಅಜಾಯ ಶ ವಾ ಒಂದೊಂದು ರೂಪವನ್ನು ತಿಳಿಸಿಕೊಡುತ್ತೆ. ಇಡೀ ಸೇರಿದರೆ ಅಶ್ವ ರೂಪ ಕುದುರೆ ಆಕಾರದ ಭಗವದ್ ರೂಪವನ್ನೇ ತಿಳಿಸಿಕೊಡುತ್ತಾರೆ. ಕೊಟ್ಟಾರೆ ಎಲ್ಲ ಶಬ್ದಗಳು ದೇವರನ್ನೇ ತಿಳಿಸಿಕೊಡುತ್ತೆ, ಹೌದು ತಾನೆ? ಈಗ ನಾನು ಬಾ ಅಂತ ಕರೆದರೆ, ಬಾ ಅಂತ ಕರೆದರೆ ಆ ಶಬ್ದದಿಂದ ಯಾವ ದೇವರು ಗೊತ್ತಾಗ್ತಾರೆ? ಅಕ್ಷರ ಬಲಿದೆ ಅಂತ. ಸರಿ, ಅದು ಹೇಳಿದ್ದ ಯಾರನ್ನ ಕರೆದಿರ್ತೀವೋ ಆ ಆಕಾರದ ರೂಪವನ್ನ ಆ ಶಬ್ದದಿಂದ ಕರೆದಂತಪ್ಪ. ನಾವು ನಮ್ಮ ತಲೆಯಲ್ಲಿ ನಾನು ಕರೆದದ್ದು ಇವನನ್ನ ಅಂತ, ಆ ಶಬ್ದ ಬಾ ಅಂತ ಕರೆದದ್ದು ಅವನಿಗೆ ಅಂದುಕೊಳ್ಳುತ್ತೇವೆ. ಅವನು ಬರ್ಲಿಕ್ಕೆ ಆಗಲ್ಲ, ಯಾಕೆ ಒಳಗೆ ಜೀವ ಅವನ ಕರ್ಕೊಂಡು ಬರೋದು ಯಾರು? ದೇವ. ಹಾಗಾದರೆ ಶಬ್ದ ಸರಿಯಾಗಿ ಶಬ್ದ ಪ್ರಯೋಗ ಆಯಿತು. ಆ ಶಬ್ದ ಪ್ರಯೋಗ ಆದಾಗ ಆ ಶಬ್ದ ಪ್ರಯೋಗದ ಅಲ್ಲಿರುವ ಭಗವದ್ ರೂಪ ಎಲ್ಲಿಗೆ ಹೋಯಿತು? ಎದುರೇ ವ್ಯಕ್ತಿಯ ಕಿವಿಯಲ್ಲಿರುವ ಭಗವದ್ ರೂಪಕ್ಕೆ ಸೇರಿ ಅದು ಒಳಕ್ಕೆ ಹೋಗಿ ಅಲ್ಲಿರುವ ಭಗವಂತ ಜೀವನಿಗೆ ಹೋಗು ಅಂತ ತಿಳಿಸಿಕೊಟ್ಟು, ಬರೀ ತಿಳಿಸಿಕೊಟ್ಟರೆ ಉಪಯೋಗವಿಲ್ಲ, ಇಡೀ ಶರೀರದ ಆಕಾರದಲ್ಲಿರುವ ವಿರಾಟ್ ರೂಪಿ ಅವನನ್ನು ಹೊತ್ತು ಕರಕೊಂಡು ಬರಬೇಕು. ಇಷ್ಟ ಆಗುತ್ತೆ. ಮತ್ತೆ ಆ ಬಾ ಅಂತ ಯಾರನ್ನ ಕರೆದು ಶಬ್ದ ಕರೆಯೋದು ವಿರಾಟ್ ರೂಪಿಯಲ್ಲಿ ನಾವನ್ನು ಹೊಡೆದು ನಮ್ಮನ್ನ ಕರೆದು ಹೌದು ತಾನೆ. ಹಾಗಾದ್ರೆ ಆಚಾರ್ಯ ಎಷ್ಟು ಸುಂದರವಾಗಿ ಹೇಳಿದ್ರು ನಮಗೆ, ಮುಖ್ಯತಃ ಸರ್ವ ಶಬ್ದೈಶ್ಚ ವಾಚ್ಯ ಏಕ ಜನಾರ್ಥನ. ಭಗವಂತ ಒಬ್ಬನೇ ಎಲ್ಲ ಶಬ್ದಗಳಿಗೂ ವಾಚ್ಯ. ಹನುಮಂತನು ಇಂದ್ರ ಅಗ್ನಿ ಈಶಾನ ಈ ಶಬ್ದಗಳು ಆಯಾ ದೇವತೆಗಳನ್ನು ಹೇಳುತ್ತಲ್ಲ. ಮತ್ತೆ ಸರ್ವಶಬ್ದವಾಚ್ಯ ದೇವರೇ ಅಂತ ಹೇಗೆ ಹೇಳ್ತೀರ? ದೇವರು ಅಂತ ಹೇಳಿ, ದೇವರೇ ಅಂತ ಹೇಳಬೇಡಿ, ದೇವರು ಅಂತ ಹೇಳಿ, ಇಲ್ಲ ದೇವರೇ ಅಂತ ಹೇಳಿ. ಅದಕ್ಕೆ ಒಂದು ದೃಷ್ಟ ಅಂತ ಹೇಳಬೇಕಾದ್ರೆ, ಬಸ್ ಹೊರಟಿದೆ ಬೆಂಗಳೂರಿಂದ ಮಂತ್ರಾಲಯ ಹೋಗ್ತಾನೆ, ಬೋರ್ಡ್ ಏನಾಗಿರ್ತಾರೆ ಬ್ಯಾಂಗ್ಳೂರು ಅಂತ ಹಾಕಿರ್ತಾರೆ, ಮಂತ್ರಾಲಯ ದೊಡ್ಡದಾಗಿ ಹಾಕಿರ್ತಾರೆ. ಆದರೆ ಬೆಂಗಳೂರಿಗೆ ಮಂತ್ರಾಲಯಕ್ಕೆ ಮತ್ತೆ ತುಂಬ ಊರು ಬರುತ್ತಾರೆ, ಆ ಊರ ಮೇಲೆಲ್ಲ ಬಸ್ ಹೋಗಲೇಬೇಕು. ಅವರೆಲ್ಲ ಜಗಳಾಡಿದರು ನಮ್ಮ ನಮ್ಮ ಊರ ಮೇಲೂ ಈ ಬಸ್ ಹೋಗುತ್ತೆ, ಅದಕ್ಕೆ ದೊಡ್ಡದಾಗಿ ನಮ್ಮ ಊರಿನ ಹೆಸರು ಹಾಕಿ. ಅವಾಗಂದ್ರು ನಾವರ ಆಟಿಕೋನ ಹೇಳ್ತಾರೆ ಏನಂತ ಹೇಳ್ತಾರೆ, ಈ ಬಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅವರೆಲ್ಲರ ಹೆಸರು ಕೆಳಗೆ ಹಾಕಿರುತ್ತೆ, ಊರುಗಳ ಹೆಸರೆಲ್ಲ ಕೆಳಗೆ ಬರುತ್ತೆ, ವಯ ಅಂತ ಹಾಕ್ತಾರೆ ಅಲ್ಲಿ, ವಯ ಎಲ್ಲೆಲ್ಲಿ ಹೋಗುತ್ತೋ ಅಂತ ಹಾಕ್ತಾರೆ. ಕೊನೆಗೆ ಸೇರೋದು ಎಲ್ಲೋ ಅಲ್ಲಿ. ಅಂದರೆ ಈ ಬಸ್ಸು ಈ ನಿಮ್ಮ ನಿಮ್ಮ ಊರಿಗೆ ಸೇರಿದ ಮೇಲೂ ಮುಂದಕ್ಕೂ ಹೋಗ್ತಾ ಇದೆ, ನಿಮಗೆ ಮಾತ್ರ ಅಲ್ಲ. ಆದರೆ ಮಂತ್ರಾಲಯಕ್ಕೆ ಸೇರಿದ ಮೇಲೆ ಮುಂದಕ್ಕೆ ಹೋಗ್ತಾ ಇದೆ, ಅಲ್ಲೇ ನಿಂತಿರ್ತಾರೆ ಲಾಸ್ಟ್ ಹಾಲ್ಟ್. ಅಂದರೆ ಶಬ್ದಗಳು ಕೊನೆಯ ಹಾಲ್ಟ್ ಮಾಡೋದಲ್ಲಿ ದೇವರಲ್ಲಿ, ಅದಕ್ಕೆ ಆ ಶಬ್ದ ಅವನನ್ನೇ ಹೇಳುತ್ತೆ, ಮಧ್ಯ ಎಲ್ಲರನ್ನ ಮುಟ್ಟಿಕೊಂಡು ಹೋಗ್ತಾ ಇರುತ್ತೆ, ಅವರನ್ನು ಮುಟ್ಟಲ್ಲ. ನೋಡಿ ಅಲ್ಲೂ ಸ್ವಲ್ಪ ತಲೆ ಬಳಸಿದರೆ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಅರಣ್ಯಕಾಚಾರದ ಪಂಥ ಇದು ಶಾಸ್ತ್ರಕ್ಕೆ ಅವ್ರು ತಿಳಿಸಿಕೊಟ್ಟ ರೀತಿಯಲ್ಲಿ ನೋಡಿದಾಗ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅರಣ್ಯಕಾಚಾರ ಕೇಳಿದ್ರೆ ನಂದಲ್ಲ ಮಹಾರಾಯ ಮಗ್ಗುರ ಇರಲಿದ್ದು. ಈಗ ಆ ಶಬ್ದ ಇಂದ್ರ ಅಂದರೆ ದೇವರನ್ನೇ ಹೇಳುತ್ತೆ, ಇವರನ್ನಲ್ಲ. ಅದನ್ನು ನೋಡಿದರೆ ಇಂದ್ರ ಅಂದರೆ ಮಹಾ ಐಶ್ವರ್ಯವಂತ, ಅದರಿಂದ ದೇವರು, ಇವರೆಲ್ಲ ಮಹಾ ಐಶ್ವರ್ಯವಂತರಲ್ಲ, ಅದರಿಂದ ಇವರನ್ನು ಹೇಳಿಲ್ಲ, ಸುಮ್ಮನೆ ಮುಟ್ಟಿ ಹೋಯ್ತಷ್ಟೇ. ನಾವು ಹೇಳಬೇಕು ಈ ಇಂದ್ರ ದೇವರನ್ನು ಕುರಿತು ಈ ಶಬ್ದ ಪ್ರಯೋಗ ಆದಾಗ ಆ ಇಂದ್ರ ದೇವರನ್ನು ಕುರಿತು ಆದಂತ ಅಂದರೆ ಅಲ್ಲ, ಆ ಇಂದ್ರ ದೇವರಲ್ಲಿರೋ ಇಂದ್ರ ಶಬ್ದವಾಚ್ಯನಾದ ದೇವರ ಕುರಿತು ಅಷ್ಟೇ ಹೊರತು ಯಾರ ಕುರಿತು ಶಬ್ದ ನೀಡಿದ. ಹಾಗಾದರೆ ಎಲ್ಲ ಶಬ್ದಗಳು ಹೊರಟದ್ದು ವರ್ಣಗಳಿಂದ ಕೂಡಿದ ಶಬ್ದಗಳೆಲ್ಲ ದೇವರನ್ನೇ ತಿಳಿಸ್ತಾ ಇದೆ. ಇನ್ನು ಉಳಿದದ್ದು ಯಾವುದು? ಧ್ವನ್ಯಾತ್ಮಕ ಶಬ್ದಗಳು. ಧ್ವನಿ ಆತ್ಮಕ ಅಂದರೆ ಧ್ವನಿಯೇ ಸ್ವರೂಪವಾಗಿರತಕ್ಕಂಥ ಶಬ್ದಗಳೆಲ್ಲ ಹೊರಡ್ತಾರೆ. ಆ ಶಬ್ದಗಳು ಹೇಗೆ ಹೇಗೆ ತಿಳಿಸಿಕೊಡುತ್ತೆ ಎಂಬುದನ್ನು ನೋಡಿದರೆ ಹೇಳ್ತಾರೆ, ಧ್ವನ್ಯಾತ್ಮಕ ಶಬ್ದಗಳು ಸಾಕ್ಷಾತ್ತಾಗಿ ದೇವರನ್ನು ತಿಳಿಸಿಕೊಡಲ್ಲ. ಏನು ಅಂದರೆ ದೇವರನ್ನು ತಿಳಿಸಿಕೊಡುವ ಒಂದು ವರ್ಣವನ್ನು ಹೊರಗೆ ಹಾಕುತ್ತೆ ಧ್ವನಿ. ಧ್ವನಿ ಒಂದು ವರ್ಣವನ್ನು ಹೊರಗೆ ಹಾಕಿ ಆ ವರ್ಣದ ಮೂಲಕ ದೇವರನ್ನು ತಿಳಿಸಿಕೊಡುತ್ತೆ. ಇದು ಧ್ವನ್ಯಾತ್ಮಕ ಶಬ್ದಗಳು ತಿಳಿಸಿಕೊಡುವಂಥ ದೇವಿ ಅರ್ಥ. ಸಾಕ್ತಾ ಇದೆಯಾ? ಎಷ್ಟು ಶಬ್ದಗಳು ಎಷ್ಟು ಬೇಕು? ವರ್ಣಾತ್ಮಕ ಶಬ್ದ, ಧ್ವನ್ಯಾತ್ಮಕ ಶಬ್ದ, ಹೌದಾ? ವರ್ಣಾತ್ಮಕ ಶಬ್ದಗಳು ದೇವರನ್ನ ಹೇಗೆ ಹೇಳುತ್ತೆ? ಸಾಕ್ಷಾತ್ ಡೈರೆಕ್ಟ್ ಆಗಿ ದೇವರನ್ನ ತಿಳಿಸುತ್ತವೆ. ಧ್ವನ್ಯಾತ್ಮಕ ಶಬ್ದಗಳು ಒಂದು ವರ್ಣವನ್ನ ಹೊರಗೆ ಹಾಕ್ತ ವ್ಯಂಜನ ಅಂತ ಹೊರಗೆ ಹಾಕ್ತ ಆ ವರ್ಣದ ಮೂಲಕ ದೇವರನ್ನ ತಿಳಿಸಿಕೊಡುತ್ತೆ. ಅರ್ಥ ನಮ್ಮ ಬಾಯಿಯಿಂದ ಬರುವ ಎಲ್ಲ ಶಬ್ದಗಳು ದೇವರನ್ನೇ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಂದು ಶಬ್ದ ಗಂಟೆ ಬಾರಿಸಿದ ಶಬ್ದ ವೈ ಅಂತ ಶಂಖಧ್ವನಿ ಈ ಎಲ್ಲ ಶಬ್ದಗಳು ಕೇಳ್ತಾ ಇರುತ್ತೆ. ಇಲ್ಲಿ ಪಟ್ಟಿ ಕೊಡ್ತಾರೆ ಯಾವ ಯಾವ ಧ್ವನಿ ಯಾವ ಯಾವ ದೇವರ ರೂಪವನ್ನು ತೋರುತ್ತೆ. ಹೇಗೆ ತೋರುತ್ತೆ? ಆ ಧ್ವನಿ ಒಂದು ವರ್ಣವನ್ನು ಹೊರಗೆ ಹಾಕಿ ಆ ವರ್ಣದ ಮೂಲಕ ದೇವರನ್ನು ತೋರಿಕೊಡುತ್ತೆ, ದೇವರ ಗುಣವನ್ನು ತೋರಿಕೊಡುತ್ತೆ. ಅಷ್ಟೆಲ್ಲ ನೆನಪಿಲ್ಲ ಅಂದುಕೊಳ್ಳಿ, ಇನ್ನು ತುಂಬ ಕೇಳಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಆಯಾ ವರ್ಣ ಧ್ವನಿ ಕೇಳಿದಾಗ ಆಯಾ ಭಗವದ್ ರೂಪದ ನೆನಪಾಗುತ್ತೆ. ಇವತ್ತು ಏನಾದರೂ ನೆನಪಾಗಬೇಕಾದ ಇಷ್ಟತ್ತು ನೆನಪಾಗ್ಬೋದಾ? ಅಯ್ಯ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾನು ಕೇಳಿದ ಸಕಲ ಶಬ್ದಗಳು ಅದರಲ್ಲಿ ವರ್ಣಾತ್ಮಕ ಶಬ್ದಗಳು ಇವೆ, ವರ್ಣಾತ್ಮಕ ಶಬ್ದಗಳು ಇವೆ. ವರ್ಣಾತ್ಮಕ ಶಬ್ದಗಳೆಲ್ಲ ನಿನ್ನನ್ನೇ ಹೇಳುತ್ತೆ, ಧ್ವನ್ಯಾತ್ಮಕ ಶಬ್ದಗಳೆಲ್ಲ ಒಂದು ವರ್ಣವನ್ನ ಹೊರಗೆ ಹಾಕಿ ಅದರ ಮೂಲಕ ನಿನ್ನನ್ನೇ ಹೇಳಿವೆ. ಒಟ್ಟಾರೆ ನಾನು ಇವತ್ತು ಕೇಳಿದ ಸಕಲ ಶಬ್ದಗಳು ನಿನ್ನನ್ನೇ ತಿಳಿಸಿಕೊಟ್ಟಿವೆ. ನಾನು ಕೇಳಿದ್ದೆಲ್ಲ ನಿನ್ನನ್ನು ಕುರಿತೆ, ಆ ಕೇಳಿದ್ದೆಲ್ಲ ನಿನ್ನ ಪೂಜೆಯಾಗಲಿ. ಹರಿಯೇ ಮನೆಗೆ ಇದು ಯಾವು ಬಂದರೂ ನಮಗೆ ಉಪಯೋಗ ಆಗ್ತದೆ, ಹೋಗ್ತಾನೆ ಅದು ನಮಗೆ ರಕ್ತದಲ್ಲೇ ಬಂದಿದೆ ಅಲ್ವಾ? ಮಾರ್ಕೆಟಲ್ಲಿ ಹೋಗ್ತೀರಾ, ಅವನು ನಾನಾ ಪದಾರ್ಥಗಳು ಇಟ್ಟುಕೊಂಡಿರ್ತಾನೆ. ಯಾವ ಪದಾರ್ಥ ಕೊಟ್ಟರೂ ನಮಗೆ ತಗೊಂಡ ಮೇಲೆ ಏನು ಮಾಡ್ತೀರಾ? ಪದಾರ್ಥಗಳನ್ನ ನೋಡಿ ಹೋಗಲ್ಲ. ನೋಡಿ ಪದಾರ್ಥ ನೋಡಿ ಹೋಗೋದೊಂದು, ನೋಡಿದ ಮೇಲೆ ಅದನ್ನು ತಗೊಂಡು ನಮಗೆ ತಕ್ಕಂತೆ ಬಳಸಿಕೊಳ್ಳೋದೊಂದು, ಹೋಗ್ತಾನೆ ನಾಗ್ತಾನೆ. ನಿಮ್ಮ ಮನೆಗೆ ಬಂದರೆ ನೀವು ಹೋಗಿದ್ದೀರಾ? ಎಲ್ಲಿ ಗಾಂಧಿ ಬಜಾರಿಗೆ ಹೋಗಿದ್ದೀರಾ? ಹೋದ ಒಳ್ಳೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಕಾಣಿಸುತ್ತೆ, ತಟ್ಟೆ ಇಡ್ಲಿ ಸ್ಟ್ಯಾಂಡ್, ತಟ್ಟೆ ಇಡ್ಲಿ ಅಲ್ಲ ಏನು ಮಾಡ್ತಿರಲ್ಲ, ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಕಾಣಿಸುತ್ತೆ. ತಂದಿರಿ ಮನೆಯಲ್ಲಿ, ಮನೆಯಲ್ಲಿ ತಂದು ಒಳ್ಳೆ ಗಲಾಟೆ, ಈ ತಟ್ಟೆ ಇಡ್ಲಿ ಬೇಡ ನಮಗೆ, ಚಿಕ್ಕಿ ಇಡ್ಲಿ ಬೇಕು ಎಲ್ಲ ಅಲ್ವಾ? ನೀವೇನೋ ತಟ್ಟೆ ಇಡ್ಲಿ ಮಾಡಬೇಕು, ಅವ್ರು ಕಂಪ್ಲೇಂಟು ತಟ್ಟೆ ಇಡ್ಲಿ ಸರಿ ಬೇಯಲ್ಲ ಅದರಿಂದ ಚಿಕ್ಕದೇ ಮಾಡಿ ಅಂತ ಜಗಳ ಶುರು ಮಾಡಿ. ಪದಾರ್ಥ ಇದೆ, ವ್ಯರ್ಥ ಯಾಕೆ ಹಾಕಬೇಕು? ಏನು ಮಾಡಿದಿರಿ? ಸ್ಟ್ಯಾಂಡ್ ಬಿಚ್ಚಿದ್ರಿ, ತಟ್ಟೆಗಳನ್ನು ಪರಾರಕ್ಕೆ ಬಳಸಿ. ತಂದ ಸ್ಟ್ಯಾಂಡೇ ವ್ಯರ್ಥ ಆಗಲಿಲ್ಲ ಅಲ್ವಾ? ಅದನ್ನು ಪರಾರಕ್ಕೋ ಯಾವುದಕ್ಕೋ ಏನೋ ಮುಚ್ಚಲಿಕ್ಕೋ ಒಂದಕ್ಕೋ ಮತ್ತೊಂದಕ್ಕೋ ಬಳಸಿದ್ದು ಆಯ್ತು. ಒಟ್ಟಾರೆ ಬಂದ ಪದಾರ್ಥ ಅಯ್ಯೋ ತಂದೆ ಇವರು ಬೇಡ ಅಂದರು, ಏನು ಮಾಡಲಿ, ಬಿಪ್ಪೇರಿ ಹಾಕಲ ಇಲ್ಲ ಬಳಸ್ತೇವಲ್ಲ ಅಂತ ಕೊನೆಗೆ ಬಟ್ಟೆ ಆದರೆ ಉಡ್ತೀರ, ಉಟ್ಟ ಮೇಲೆ ಹಳೆಯದಾದರೆ ನೆಲ ಬಳಸ್ತೀರ. ಇನ್ನು ಅದನ್ನು ಕೆಲವರು ಇನ್ನ ಮಾಡೆಯನ್ನು ಇಂಟೆಲಿಜೆಂಟ್ ಇರ್ತಾರೆ, ಅದೇನು ಮಾಡ್ತಾರೆ, ಮನೆಯಲ್ಲಿ ಇದ್ದ ಎಲ್ಲರ ಹಳೆ ಬಟ್ಟೆಗಳೆಲ್ಲ ಒಳಗೆ ಹಾಕಿ ಮೇಲೆ ಒಂದು ಸೀರೆ ಹಾಕಿ ಅದನ್ನು ಹೊಲೆತ್ತಾರೆ, ಹೊಲದು ನೆಲದಲ್ಲಿ ಮಲಕೊಳ್ಳಿಕ್ಕೆ ಏನಂತ ಕೌದಿನ ಒಟ್ಟಾರೆ ಅದು ಹರಿದು ಹರಿದು ತುಂಡಾಗುವವರೆಗೂ ಉಪಯೋಗಿಸ್ತಾರಲ್ಲ, ಕೊನೆಗೆ ಅದನ್ನ ನೆಲೆ ಸಾರಿಸೋವರೆಗೂ ಹಾಕಿ ಕೊನೆಗೆ ಕಟ್ಟ ಮತ್ತೆ ಬುದ್ಧಿವಂತರಾದ ನಾವು ನಿತ್ಯ ಕೇಳುವ ಶಬ್ದ ಮಾಡುವ ಕ್ರಿಯ ದೇವರ ಪೂಜಾ ಅಂತ ಮಾಡಿ ಫಲ ಪಡ್ಕೊಡುತ್ತಾ ಇಲ್ಲ, ಎಲ್ಲ ಚಿಂತೆಯಲ್ಲೇ ಹಾಕ್ಬಿಡ್ತಾ ಇದ್ದೇವೆ. ಮತ್ತೆ ಎಷ್ಟು ವೇಸ್ಟ್ ಆಗ್ತಾ ಇದೆ, ಅದಕ್ಕೇನು ಮಾಡೋಣ ಸ್ವಾಮಿ? ಎಲ್ಲ ಕ್ರಿಯ ನಿನ್ನ ಪೂಜೆ ಆಗಲಿ ಹರಿಯೇ. ಎಲ್ಲ ಕೇಳಿದ ಶಬ್ದಗಳೆಲ್ಲ ನಾನು ಯಾವ್ದಾದ್ರೂ ನಾನು ಕೇಳಿದ್ದು ಒಂದ್ರ ಟಿ ವಿ ಕುರಿತು ಕೇಳಿರಬಹುದು, ಆದರೆ ಆ ಶಬ್ದ ನಿನ್ನನ್ನೇ ಹೇಳ್ತಾ ಇದೆ. ನಮ್ಗೆ ಆಚಾರ ಹೇಳ್ಕೊಟ್ಟಿದ್ದಾರೆ, ಏನು ಆಚಾರ ಅಲ್ಲ ಮಧ್ವಾಚಾರ, ಮಧ್ವಾಚಾರ ಹೇಳ್ಕೊಟ್ಟಿದ್ದಾರೆ, ನಿನ್ನನ್ನೇ ಹೇಳುತ್ತಂತೆ. ನನಗೆ ಗೊತ್ತಿಲ್ಲಪ್ಪ ಆ ಟಿ ವಿ ಅಂತ ಕೇಳೋ ಕಾಲಕ್ಕೆ ನನಗೆ ಗೊತ್ತಿದ್ದಿಲ್ಲ, ಈಗ ಗೊತ್ತಾಯಿತು. ಈಗ ಸಂಪರ್ಕ ಮಾಡ್ತೇನೆ. ಆ ಕೇಳಿದ ಶಬ್ದಗಳೆಲ್ಲ ನಿನ್ನ ಪೂಜೆ ಆಯ್ತು ಹರಿಯೇ, ತಗೊಳ್ತೀಯ ಇಲ್ಲ ಕೊಡೋ ಮಹಾರಾಯ ಅಂತಾರೆ ದೇವ. ಕರ್ಕೊಂಡಿರ್ತಾರೆ. ನಾವು ದೇವರನ್ನು ಎಷ್ಟು ಆತುರವಾಗಿ ಉದ್ಧಾರ ಮಾಡೋ ಅಂತ ಕೇಳ್ತಾ ಇರ್ತೀವೋ, ಕೋಟಿ ಪಟ್ಟು ಆತುರದಿಂದ ನಮ್ಮನ್ನು ಕಾಯಲಿಕ್ಕೆ ನೋಡ್ತಾ ಇರ್ತಾನೆ ಸ್ವಾಮಿ. ಅಡ್ಡಿಯಾಗಿ ನಮ್ಮ ಕರ್ಮ ಕೂತಿರುತ್ತಲ್ಲ ಅದಕ್ಕೆ ಕಾಯ್ತಾ ಇರ್ತಾನೆ ಅಷ್ಟೇ. ಅವನು ನಿರ್ಲಕ್ಷ್ಯ ಮಾಡೋದೇ ಇಲ್ಲ ಸ್ವಾಮಿ. ನಮ್ಮ ಕರ್ಮ ಕಳಿಬೇಕು, ಬೇಗ ಉದ್ಧಾರ. ಸರಿ, ನಾನು ಮೊದಲು ಈ ಹೇಳೋ ವಿಷಯ ನಿತ್ಯ ನಿಮ್ಮ ಉಪಯೋಗಕ್ಕೆ ಬಂದಿರಬೇಕು. ಕೇಳಿದ ಪ್ರವಚನ ಮಾರನೇ ಕ್ಷಣ ಅನುಷ್ಠಾನಕ್ಕೆ ಬಂದಿರಬೇಕು. ಹಾಗಾದರೆ ನಾವೇನೋ ಪ್ರಾಫಿಟ್ ಬಂತಪ್ಪ, ಏನೋ ಕೇಳಿದ್ದೆ ಕೇಳಿದ್ದೆ ಹೋಗಿದ್ದೆ ಹೋಗಿದ್ದೆ, ಏನು ಉಪಯೋಗ ಬೇಡ. ಇವಾಗಂತೂ ಇದು ಕೇಳಿಕ್ಕಿದ್ದೀರ, ಅದು ಎಷ್ಟುವರೆಗೆ ತಡೆ ಉಳಿಯುತ್ತೋ ನೋಡೋಣ. ಯಾಕಂದ್ರೆ ನಾನು ಇನ್ನ ಪುಸ್ತಕ ಕೊಡಬೇಕು, ನಿಂತ ಚಿಂತನೆ ಮಾಡಬೇಕು, ನಂತರ ಉಡುದು, ನಂತರ ಬರಬೇಕು, ಅಷ್ಟವರೆಗೂ ವೇಸ್ಟ್ ಮಾಡಬೇಡಿ ಟೈಮ್. ಏನು ಮಾಡಿದ್ರು ಇವತ್ತೇ ಚಿಂತನೆ ಮಾಡಬಹುದಲ್ಲ. ನಾನು ಕೇಳಿದ ಶಬ್ದಗಳೆಲ್ಲ ಎರಡು ಎಷ್ಟು ರೀತಿ ವರ್ಣಾತ್ಮಕ ಶಬ್ದ, ಕನ್ಯಾತ್ಮಕ ಶಬ್ದ. ವರ್ಣಾತ್ಮಕ ಶಬ್ದದಲ್ಲಿ ಪ್ರತಿಯೊಂದು ವರ್ಣ ಶಬ್ದ ನಿನ್ನನ್ನೇ ಹೇಳಿತು. ನಾನು ಬಳಸಿದ ಸಕಲ ಶಬ್ದ, ನೀನು ಬಾ ಹೋಗು ಮೊದಲಾದ ಎಲ್ಲ ಶಬ್ದ. ಹಾಗೆ ಧ್ವನ್ಯಾತ್ಮಕ ಶಬ್ದಗಳೆಲ್ಲ ನಿನ್ನನ್ನೇ ಹೇಳಿ, ಒಂದು ವರ್ಣವನ್ನು ಹೊರಗೆ ಹಾಕಿ ಅದರ ಮೂಲಕ ನಿನ್ನ ಗುಣವನ್ನೇ ಹೇಳಿತ್ತು. ನನಗಷ್ಟು ಪರಿಚಯ ಇಲ್ಲ, ಸದ್ಯಕ್ಕೆ ತಡೆಯಲಿಲ್ಲ. ಅದೇ ವರ್ಣಾತ್ಮಕ ಶಬ್ದಗಳು ಅಂದ್ರೆ ವರ್ಣಗಳಿವೆ, ಅದರಿಂದ ನಾವು ಬಹಳ ಶಬ್ದಗಳಲ್ಲ ಅಲ್ಲ. ವರ್ಣಾತ್ಮಕ ಶಬ್ದ ಅಂದ್ರೆ ವರ್ಣಗಳಿಂದ ಕೂಡಿದ ಶಬ್ದ. ಇದು ಮೊದಲು ಮುಗಿಸ್ತೇನೆ. ಈ ತರ ನೀನು ನನ್ನ ಶ್ರೋತ್ರೇಂದ್ರಿಯದಿಂದ ಕೇಳಿಸಿದ ಸಕಲ ಶಬ್ದಗಳು ನಿನ್ನ ಪೂಜೆಯ ಹರಿ ಹರಿ, ನಿನ್ನ ರೂಪಗಳೇ ಪ್ರಕಟ ಆಗಿದೆ, ನಿನ್ನ ಪೂಜೆ ಆಗಿದೆ. ಇದು ನಾನಲ್ಲ, ನನ್ನೊಳಗೆ ದೇವತೆಗಳೆಲ್ಲ ಚಿಂತನೆ ಮಾಡುತ್ತಾ ಇದ್ದಾರೆ. ಇದು ಆಚಾರ್ಯ ಹೇಳುತ್ತಾರೆ, ನಮ್ಮಿಂದ ಕೇಳಿಸಿದ ಸಕಲ ಶಬ್ದಗಳೇನಿವೆ ಆ ಕೇಳಿಸಿದ್ದೆಲ್ಲ ಕಿವಿ ಎಂಬ ಯಜ್ಞಕುಂಡದ ಮೂಲಕ ಅಲ್ಲಿರುವ ಭಗವಂತನಲ್ಲಿ ಬಂದ ಶಬ್ದದ ಭಗವದ್ ರೂಪಗಳನ್ನು ಐಕ್ಯ ಚಿಂತನೆ ಮಾಡುತ್ತಾ ಯಜ್ಞ ಮಾಡುತ್ತಾರೆ ದೇವತೆಗಳು. ನನಗೆ ಚೂರೇ ಗೊತ್ತಾಯಿತು, ನಾನು ಕೃಷ್ಣಾರ್ಪಣ ಅಂತ ಇದ್ದೇನೆ, ಹರಿಯೇ ಸ್ವೀಕಾರ ಮಾಡು ಅಂದರೆ ಎಂಥ ಪೂರ್ಣಾನುಗ್ರಹ ಬರುತ್ತೆ. ಈ ಚಿಂತನೆ ಮಾಡಿದರೆ ನಿಮಗೆ ಬರುವ ಫಲ ಒಂದು ದಿವಸ ಒಂದು ಕ್ಷಣ ಈ ಥರ ಸ್ವಾಮಿ ಈ ಎಲ್ಲ ರೂಪಗಳು ನಿನಗರ್ಪಿತ ಅಂದರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ನೀವು 100 ವರ್ಷ ಬದುಕಿ 100 ವರ್ಷ ಕ್ಷಣವೂ ಬಿಡದೆ ಭಕ್ತಿ ಮಾಡಿದರೆ ಬರುವ ಪುಣ್ಯ ಅದರ ಮುಂದೆ ಫಲ ಹೌದು ರೀ. ಬರೀ ಒಣ ಮೈ ಶ್ರಮದಿಂದ ಮಾಡುವಂಥ ಕರ್ಮಗಳೇನಿವೆ ಚೂರು 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 ಪುಣ್ಯ ಕೊಟ್ಟು ಉದುರಿ ಹೋಗುತ್ತೆ. ಬಿಡಬೇಡಿ, ಭಕ್ತಿ ನಮಗೆ ಬೇಕಾಗುತ್ತೆ, ನೀವು ಮಾಡಿದ್ದಕ್ಕಾಗಿ ಬೇಕಾಗಿತ್ತು. ನಾ ಭಕ್ತಿ ವಿರೋಧಿ ಅಲ್ಲ, ಕರ್ಮಗಳು ಮಾಡಿ ಎಲ್ಲ ಒಂದೇ, ಆದರೆ ಅನುಷ್ಠಾನ ಮಾಡುವ ರೀತಿ ಹೇಳ್ಕೊಡ್ತಾರೆ ಚೆನ್ನಾಗಿ. ಇಲ್ಲಿನ ವಿಸ್ತಾರ ಕೊಡ್ತಾರೆ, ಬಹಳ ವಿಸ್ತಾರ ಕೊಡ್ತಾರೆ. ಅದರಿಂದ ದೇವರಿಗೆ ಅರ್ಪಣೆ ಮಾಡೋದು ಬಂತು. ಇದು ಶಬ್ದವೇ ಪ್ರಶ್ನೆ ಬಂತು, ಅಪಶಬ್ದ ಅಂದ್ರೆ ಹೇಗೆ? ಅದರಲ್ಲೂ ಅವನೇ ಅಲ್ಲ, ಅಪಶಬ್ದ ಅಂದ್ರೆ ಹೇಗೆ? ನೀವು ಶಬ್ದ ಬಳಸಿದ್ದೀರ, ಬೈಲಿಕ್ಕೋ ಯಾವುದಕ್ಕೋ ಯಾರೋ ಬಳಸಿದ್ರ ಅದು ನಿಮ್ಗೆ ಬಿತ್ತು, ಅದು ನಿಮ್ಮ ಪ್ರಶ್ನೆ. ಆ
ಅಪಶಬ್ದವಾಚ್ಯಾದ್ಮೇಲೆ ಅಲ್ಲಿ ಅಪಶಬ್ದ ಅಂತಂದ್ರೆ ಬೈತಾ ಇರ್ತಾರೆ, ಅದು ಒಳ್ಳೆ ಶಬ್ದ ಅಲ್ಲ. ಅಲ್ಲಿ ಭಗವಂತ ಇರ್ತಾನೆ ಸರಿ, ಅದನ್ನ ಹೆಂಗ್ ತಗೋಬೇಕು?
ಯಾರು ಯಾರು ಬೈತಾ ಇದ್ದಾರೆ? ಪಾಪಿಷ್ಠ
ಬೀಳುತ್ತೆ,
ಪಾಪಿಷ್ಠ ಅಂತ ಬೈತಾ ಇದ್ದಾರೆ. ಮತ್ತೆ ಅದಕ್ಕೆ ದೇವರು ಯಾರಾಗ್ತಾ ಇಲ್ಲ ಆಗುತ್ತೆ. ಆ ಪಾಪಿಷ್ಠ ಅನ್ನೋ ಶಬ್ದ ದೇವರನ್ನೇ ಹೇಳ್ತಾ ಇದ್ದಾರೆ. ಆ ದೇವರು ಪಾಪಿಷ್ಠನ ಅಲ್ಲ, ಪಾಪಿಷು ತಿಷ್ಠತಿ ಇತಿ ಪಾಪಿಷ್ಠ, ಪಾಪಿಗಳಲ್ಲಿ ಇರ್ತಾನ ಅಂತ ದೇವ ಪಾಪಿಷ್ಠ. ಹಾಗೆ ಶಬ್ದ ನಮ್ಮವರಿಗೆ ಬಂದಾಗ ಬೈಯುವುದಷ್ಟೇ, ಅವನ ಹತ್ತಿರ ಹೋದಾಗ ಎಲ್ಲ ಹೂವಿನ ಹಾರ, ನಮ್ಮ ಹತ್ತಿರ ಬರೋ ಕಾಲಕ್ಕೆ ಹಾವುಗಳು, ದೇವರ ಹತ್ತಿರ ಬಂದರೆ ಹೂವಿನ ಹಾರ ಆಗಿ ಬಿಡುತ್ತೆ ಕೊರಳಲ್ಲಿ. ಹಾಗೆ ಎಲ್ಲ ಶಬ್ದಗಳು ದೇವರ ಗುಣವನ್ನೇ ಹೇಳುತ್ತೆ. ಅದು ಆಚಾರ ಹೇಳಿಕೊಂಡರು ಪಟ್ಟ ಹೇಳುತ್ತಾರೆ. ಅದು ನೀವು ನಿಮ್ಮ ನಿಮ್ಮ ಬೈಲಿಕ್ಕೆ ಬಳಸಿರಬಹುದು, ಆದರೆ ಆ ಶಬ್ದಗಳೆಲ್ಲ ದೇವರ ಕುರಿತು ಹೋಗಿ ದೇವರ ಕೊರಳಲ್ಲಿ ಹಾರವಾಗಿ ಬಿಡುತ್ತೆ. ಹೌದು, ನೀವು ಹೇಳಿದ್ದು ಸರಿಯೇ. ಎಲ್ಲ ಶಬ್ದ ನಿನಗತ್ತಿಂದ ಕೇಳಿದ್ದು ಅಂದ್ರೆ ಅಯ್ಯೋ ಇದ್ದು ಇದು ಕೆಟ್ಟದೆಲ್ಲ ಕೇಳಿದ್ನಲ್ಲ ಅಂದ್ರೆ, ಅಲ್ಲೂ ಸ್ವಾಮಿ ನನ್ನ ಕರ್ಮಾನುಸಾರ ಇದು ಕೇಳಿಸಿದೀಯಾ, ಆದರೆ ನೀನಂತ ಕರುಣೆ ಬಹಳ ದೊಡ್ಡವ, ಆದ್ದರಿಂದ ಇದರಲ್ಲಿರುವ ರೂಪಗಳೆಲ್ಲ ನಿನಗೆ ಪೂಜೆ ಆಯಿತು. ಅದೇ ನಿನಗಂತೂ ನಿನ್ನ ಆ ಶಬ್ದವಂತೂ ನಿನ್ನನ್ನು ಹೊಗಳಿದೆ. ಮನುಷ್ಯರನ್ನು ಬೈದಬಹುದು, ದೇವರನ್ನು ಹೊಗಳಂತ ಶಬ್ದ, ಆದ್ದರಿಂದ ಎಲ್ಲ ನಿನಗರ್ಪಿತ ಎಂಬುದನ್ನು ನಾವು ಚಿಂತನೆ ಮಾಡಲೇಬೇಕಾಗುತ್ತೆ. ತಾ ಅಲ್ಲಿ ಹೇಳುತ್ತಾರೆ, ಒಂದೊಂದು ಶಬ್ದ ಒಂದೊಂದು ಶಬ್ದ ಭಗವಂತನನ್ನು ಹೇಗೆ ತಿಳಿಸಿಕೊಳ್ಳುತ್ತೆ. ದಧಿಮಥನ ಶಬ್ದ, ಮೊಸರು ಕಡಿಯುವ ಶಬ್ದ. ನಿಜ ಹೇಳಿ, ಮೊಸರು ಕಡಿಯುವ ಶಬ್ದ ನಿಮ್ಗೆ ಬರ್ತಾ ಇದೆಯಾ? ದಿನ ನಂದಿನಿ ಪ್ಯಾಕೆಟ್ ಅಂತ ನೀವು ಬಿಡ್ತಾ ಇದ್ದೀರಾ? ಮೊಸರು ಕಡಿಯೋದಲ್ಲಿ ಬರುತ್ತೆ, ಅದನ್ನ ಬೆಣ್ಣೆ ಇರಲ್ಲ, ನಂದಿನಿ ಪ್ಯಾಕೆಟ್ ಅಲ್ಲ ಬೆಣ್ಣೆ ಇರಲ್ಲ. ಹೌದು, ಬೆಣ್ಣೆ ಕಡಿಯೋದು ಹೇಗೆ ಕಡಿತೀವಿ? ಕಲಿತು ಕಡಿತಾ ಇದ್ದೀರಾ? ಮನೆಗೆ ಬರ್ಬೇಕು ಸರ್, ನೋಡಿ ನಾವು ಆ ಶಬ್ದ ಕೇಳಿ ಬಹಳ ವರ್ಷಗಳಾಯ್ತು. ಬಾಟ್ಲಲ್ಲಿ ಹಾಕಿ ಶೇಕ್ ಮಾಡಿದ್ರೆ ಬೆಣ್ಣೆ
ಬರ್ತದೆ.
ಎಲ್ಲರೂ ಹಾಕೋದು ಮಿಕ್ಸಿಯಲ್ಲೇ, ಬಾಟಲ್
ಹಾಕಿ
ಶಬ್ದ ಬರ್ಬೇಕಲ್ಲ, ಯಾವ ಶಬ್ದ? ಮೊಸರನ್ನು ಕಡೆದ ಶಬ್ದ ಅಂತ ಹೇಳಿದ್ರಷ್ಟೇ ಹೊರತು ಕಡದೋಲು ಹಗ್ಗದಿಂದಲೇನೆ ಬರಬೇಕು ಅಂತ ಕಂಪಲ್ಷನ್ ಏನು ಇಟ್ಟಿಲ್ಲ. ಮೊಸರನ್ನ ಕಡಿಯೋ ಕಾಲಕ್ಕೆ ಮಿಕ್ಸಿಯಲ್ಲಿ ಹಾಕಿ ಕಡಿತೀರಾ, ಆ ಶಬ್ದವೂ ದೇವರನ್ನೇ ಹೇಳುತ್ತೆ. ನೀವು ಶೇಕ್ ಮಾಡಿದ್ರು ಕೂಡ ಅದೇ ಆ ಶಬ್ದವೂ ದೇವರನ್ನೇ ಹೇಳುತ್ತೆ. ಒಟ್ಟಾರೆ ನಾನು ಯಾಕೆ ಹೇಳಿದೆ, ಮನೆಗೆ ಹೋದ್ಮೇಲೆ ನಾವು ಕಡಿಯಲಲ್ಲ, ಮತ್ತೆ ಹೇಗೆ ಆ ಶಬ್ದ ಹೇಗೆ ಕೇಳಬೇಕು ಅಂತ ಕ್ವಶನ್ ಬರಬಾರ್ದು, ಅದಕ್ಕೆ ನಾನು ಮಾಡಿದ್ದೆ. ಸರಿಯಾ, ಸಭಿಮಥನ ಶಬ್ದ ಅಂತರ್ನಾದ ಎಂಬ ವರ್ಣವನ್ನು ಹೊರಬೇಕಾಗ ಏನನ್ನು ಹೇಳುತ್ತೆ ಅಂದರೆ, ಹರೇ ಅನ್ಯ ಭೀಷತತ್ವ ಪ್ರಕಾಶಯತಿ. ಭಗವಂತನ ಗುಣ ಏನದು ಅಂದರೆ ಅನ್ಯರು, ಯಾರು ಅನ್ಯರು ಅಂದರೆ ಭಗವಂತನನ್ನು ದ್ವೇಷ ಮಾಡತಕ್ಕಂಥವರು, ಸ್ವರೂಪತಃ ದ್ವೇಷಿಗಳಿದ್ದಾರಲ್ಲ ಅವರನ್ನು ಭಯಪಡಿಸ್ತಾನೆ ಅಂತ ಹೇಳುತ್ತೆ. ಯಾಕೆ? ಅವರಲ್ಲಿ ದುಷ್ಟತನ ಇದೆ, ಅದಕ್ಕೆ ಭಯಪಡಿಸ್ತಾನೆ ಭಗವಂತ. ಇನ್ನೊಬ್ಬರನ್ನ ಹೆದರಿಸುವ ಗುಣ ಭಗವಂತನಲ್ಲಿದೆ. ಇನ್ನೊಬ್ಬರು ಅಂದ್ರೆ ಯಾರು? ದುಷ್ಟರು. ದುಷ್ಟರಿಗೆ ಹೆದರಿಕೆ ಕೊಡುವ ಗುಣ ಭಗವಂತನದ್ದು. ಮೊಸರು ಕಡೆದಾಗ ದೇವರ ಗುಣ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇನ್ಮೇಲೆ ದಿನ ಮೊಸರು ಅದು ಏನು ಶೇಕ್ ಮಾಡ್ತೀರೋ ಮಿಕ್ಸಿಯಲ್ಲಿ ಹಾಕ್ತಿರೋ ಆ ಕಡ್ದಾಗಂತ ಚೂರಾದ ನೆನಪಾಗ್ಲಿ, ದೇವ ಶತ್ರುಗಳಿಗೆ ಹೆದರಿಕೆ ಕೊಡ್ತಾನೆ. ಯಾವ ಶತ್ರುಗಳಿಗೆ? ಯಾವ ಶತ್ರುಗಳಿಗೆ? ನಮ್ಮ ಅಂದರೆ ಸಜ್ಜನರನ್ನು ಕೆಡಿಸುವಂತಹ ಶತ್ರುಗಳಿಗೆ ಹೆದರಿಕೆ ಕೊಡುತ್ತಾನೆ. ಆ ಶತ್ರುಗಳು ಯಾರಿದ್ದಾರೆ? ನಮ್ಮೊಳಗೆ ತತ್ವಾಭಿಮಾನಿ ದೈತ್ಯರಿದ್ದಾರಲ್ಲ, ಅವರು ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವರಿಗೆ ಹೆದರಿಕೆ ಉಂಟು ಮಾಡುತ್ತಾನೆ ಭಗವಂತ. ಖಚಿತವಾಗಿ ಇದನ್ನು ಸ್ಮರಣೆ ಮಾಡಬೇಕು ಭಗವಂತ. ಅಲ್ಲ, ನಮ್ಮನೆಯಲ್ಲಿ ಮೂರು ದಿವಸಕ್ಕೊಮ್ಮೆ ಕಡಿತೀವಿ ರೀ ಅಂದ್ರೆ ಬೇರೆ ಕಡಿತಾರಲ್ಲ, ಅಥವಾ ಬಳಸ್ತೀರಾ? ಚೆನ್ನಾಗಿ. ನನಗೂ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಇರುತ್ತೆ. ಒಬ್ಬರು ಸೀರೆ ಹುಚ್ಚು, ಒಬ್ಬರಿಗೆ ಏನೋ ನೆಕ್ಲೆಸ್ ಹುಚ್ಚು, ಒಬ್ಬರಿಗೆ ವಸ್ತ್ರದ ಹುಚ್ಚು ಅಂತಿದ್ದಾಗ ನನಗೊಂದು ಹುಚ್ಚು ಯಾವುದು ಅಂದ್ರೆ ಸಾರಿಗ್ರಾಮದ ಹುಚ್ಚು. ಸಾರಿಗ್ರಾಮ ಸಂಗ್ರಹ ಮಾಡಿ 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 ಹಾಗೆ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತದೆ. ಆದ ಮೇಲೆ ಒಂದು ಮಿತಿ ದಾಟಿದ ಮೇಲೆ ಕಷ್ಟ. ಪೂಜಾ ತಟ್ಟೆ ಎರಡುದಾಯಿತು, ಮೂರಾಯಿತು, ನಾಲ್ಕಾಯಿತು, ಹತ್ತಾಯಿತು, ಪೂಜೆ ಮಾಡೋದು ಬಿಟ್ಬಿಡ್ತೀವಿ, ಕೈಲಾಗಲ್ಲ, ಸುಸ್ತಾಗಿ ಬಿಡುತ್ತೆ. ಒಂದು ಕಡೆ ನೋಡಿದೆ ಅವ್ರಿಗೂ ಸಾರಿಗ್ರಾಮದ ಮುಂಚೆ 15 ತಟ್ಟೆ ಅದು ಇಟ್ಟು ಪೂಜೆ ಮಾಡಲಿಕ್ಕಾಗದೆ ಕೊನೆಗೆ ಟ್ರೇ ಥರ ಮಾಡಿ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಮೇಲೆ ಶವರ್ ಥರ ಇಟ್ಟು ಬೋರೆ ಹಾಕಿದ ಕೂಡಲೆ ಸ್ನಾನವೂ ಮಾಡಬೇಕಾಗಿದೆ. ದೇವರ ಅಭಿಷೇಕಕ್ಕೆ ದೇವರ ಅಭಿಷೇಕ ಸ್ನಾನವೂ ಮಾಡಬೇಕಾಗಿದೆ. ಬೋರ್ ಹಾಕಿಬಿಟ್ರೆ ಡೈರೆಕ್ಟ್ ಒಂದು ಪಾದವಾಗ ದೇವರ ಕೆಲಸ ಕಡೆ ಬಂದ್ಬಿಡುತ್ತೆ. ಹಾಗಾಗಿರುತ್ತಲ್ಲ, ಏನ್ ಮಾಡೋದು? ಆದರೆ ಆಸೆ ಅಂತೂ ಬಿಡುತ್ತಾ ಇಲ್ಲ ಈ ಸಾರಿಗ್ರಾಮಗಳು ಪೂಜೆ ಮಾಡಬೇಕು ಮಾಡಬೇಕು ಅಂತ. ಎಷ್ಟು ಸಾರಿಗ್ರಾಮ ಬಂದರೂ ಇನ್ನ ಬೇಕು ಬೇಕು ಅಂತ ಆಸೆ. ಸ್ವಾಮಿ ಒಂದು ದಿವಸ ದೇವರು ಬಿಡಿಸಿದ ಆಲೋಚನೆ ಬಂತು. ಅದೇ ಅಂದುಕೊಂಡೆ ನಾನು, ಮನಸ್ಸಲ್ಲಿ ಇಷ್ಟೇ ಮಾಡ್ತೇನೆ, ನನ್ನ ಮುಂದಿರೋದು ಒಂದು ಸಾರಿಗ್ರಾಮ. ಆ ಸಾರಿಗ್ರಾಮದಲ್ಲಿ ಪ್ರಪಂಚದೊಳಗಿರುವ ಎಲ್ಲ ಸಾರಿಗ್ರಾಮದಲ್ಲಿರುವ ರೂಪಗಳು ಇರಲೇಬೇಕಲ್ಲ. ಆಗ ಎಲ್ಲ ಸಾರಿಗ್ರಾಮ ನೆನೆದು ಒಂದು ತುಳಸಿ ಎದುರಿಗಿರುವ ಸಾರಿಗ್ರಾಮಕ್ಕೆ ಹಾಕಿದರೆ ಎಲ್ಲ ಸಾರಿಗ್ರಾಮ ಏನು ಈ ಭೂಮಂಡಲದಲ್ಲಿರುವ ಎಲ್ಲ ದೇವರ ಪಟ್ಟಿಗೆಯಲ್ಲಿರುವ ಎಲ್ಲ ಸಾರಿಗ್ರಾಮಕ್ಕೂ ತುಳಸಿದಳೆ ಇದನ್ನು ಅನಂತ ಆಗಿರುತ್ತೆ. ಭಗವಂತ ಸ್ವೀಕಾರ ಮಾಡ್ತಾರೆ. ಹೌದಲ್ಲ, ಆ ಸಂತೋಷ ಬಂತು ನನಗೆ. ಆ ಹುಚ್ಚು ಹೋಯಿತು, ಸಾಕಪ್ಪ ನಿನ್ನ ಬಿಟ್ಟು ಕಲ್ಲುಗಳಿಗಾಗಿ ಒದ್ದಾಡಿದ್ರು. ದಾಸರು ಹೇಳ್ತಾರೆ, ಶಿಲಚೆಯಂತೆ ನಿನ್ನ ಪ್ರತಿಮೆಗಳ ಹೊತ್ತು ಹೊತ್ತು ತಿರುಗಿತು ನಿನ್ನ ಬಿಟ್ಟು. ನಾವು ನಮ್ಮನ್ನು ಕರೆದು ನಮ್ಮ ಮುಖವೂ ನೋಡದೆ ನಮ್ಮ ಪ್ರತಿಮೆಗೆ ಪೂಜೆ ಮಾಡುತ್ತಾ ಇದ್ರೆ ಹೇಗಿರುತ್ತೋ? ನಮ್ಮನ್ನೇನೋ ಕರೆದ್ರು ಮನೆಗೆ ದೇವರ ಪೂಜೆಗೆ ಅಂತೇಳಿ, ಆವಾಗ ಯಾವ ಅಂದ್ರು ಪಾಪ ನಾವು ಹೋಗಿ ಆ ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದ್ದೆಲ್ಲ ನಮ್ಮ ಪ್ರತಿಮೆಗೆ, ನಮ್ಮ ಮುಖವೇ ನೋಡುತ್ತಾ ಇಲ್ಲ. ನಮ್ಮ ಪ್ರತಿಮೆ ಇಟ್ಟರು ಅದಕ್ಕೆ ಅಭಿಷೇಕ, ಅದಕ್ಕೆ ಗಂಧ, ಅದಕ್ಕೆ ವಸ್ತ್ರ, ಅದಕ್ಕೆ ಎಲ್ಲ ಮಾಡುತ್ತಾರೆ. ಬಂದವರೆಲ್ಲ ಪ್ರತಿಮೆ ಮಾಡುತ್ತಾರೆ, ಪೂಜೆ ಮಾಡುವವರು ಪ್ರತಿಮೆಗೆ ಮಾಡುತ್ತಾರೆ. ಹೆಸರೇನು? ನಮ್ಮ ಪೂಜೆ ಮಾಡ್ತಾರೆ ಅಂತ ಅವ್ರಿಗೆ ಹೆಸರು, ನಮ್ಮ ಪೂಜೆ ಮಾಡ್ತಾರೆ ಅಂತ ಹೆಸರು. ನಮ್ಮ ಮುಖವೇ ನೋಡ್ತಾ ಇಲ್ಲ, ನಮ್ಮ ಪ್ರತಿಮಾ ಪೂಜೆ ಮಾಡ್ತಾ ಇದ್ದಾರೆ ಅವರು. ಕೊನೆಗೆ ಯಥಾಸ್ಥಾನ ಉದ್ವಾಸಯಾಮಿ ಅಂತ ಕೂಡಲೇ ನಮ್ಮ ತಲೆಗೆ ಲಕ್ಷತೆ ಬಿದ್ದು ಎದ್ಕೊಂಡು ಬಂದು ಇದು ದೇವರ ಪೂಜೆ. ನಾವು ಮಾಡೋದು ದೇವರನ್ನ ಕರಿತೀವಿ, ಒಂದು ಸ್ಟೂಲ್ ಹಾಕಿ ಕೂಡಿಸ್ತೀವಿ, ಮಾಡಿದ್ದೆಲ್ಲ ಪ್ರತಿಮೆಯೇ ತಲೆಯಲ್ಲಿ ಕೂತಿರುತ್ತೆ, ಅದಕ್ಕೆ ಪೂಜಾ ಮಾಡಿ ಕೊನೆಗೆ ದೇವರನ್ನ ಗೆಟ್ಟ ಹೇಳಿಬಿಡ್ತೀವಿ. ಮತ್ತೆ ಇದೇನು ಪೂಜಾ? ಅದಕ್ಕೆ ಅನಿಸ್ತದೆ ಈ ಎಲ್ಲ ಪೂಜಾ ಬರೀ ನಾಟಕವೇನು ಅನ್ನಿಸ್ತಾ ಬರ್ತಾ ಬಂತು. ಆದ್ರೆ ಬಿಡಲ್ಲ, ಪೂಜೆ ಮಾಡಲೇಬೇಕು, ಜ್ಞಾನ ಪೂರ್ವಕವಾಗಿ ಮಾಡಲೇಬೇಕು. ಆದರೆ ಏನಾಗುತ್ತೆ, ಮೊದಲು ಪೂಜೆಯೇ ಪರಮಾರ್ಥ ಆಗಿತ್ತು ದೇವರ ಕಟ್ಟಿ ತೆಗೆದು ಮಾಡಿದ್ರೆ, ಇವಾಗ ಅದು ಕೊನೆಯ ಮಟ್ಟಕ್ಕೆ ಬಂತು. ಅದರಲ್ಲಿ ಪೂಜಾದಲ್ಲಿ ಹೆಚ್ಚಿಲ್ಲ, ಅವನ ಕುರಿತು ಅವನೊಬ್ಬ ಬೇರೆ ಇದ್ದಾನೆ, ಅವನ ಕುರಿತು ಹೆಚ್ಚರಲ್ಲೇ ನಮ್ಮಲ್ಲಿ ವಿಶೇಷವಾಗಿ ಹೆಚ್ಚು ಪ್ರಾಧಾನ್ಯ ಪಡ್ಕೊಳ್ತಾ ಬರುತ್ತೆ. ಅವನನ್ನು ಗುರುತಿಸುವುದೇ ನಿಜವಾದ ಪೂಜೆ. ಅಥ ದಧಿಮತನ ಶಬ್ದ ಯಾವ ವರ್ಣವನ್ನು ಹೊರಗಾಗುತ್ತೆ? ಅಂತರ್ನಾದ, ಅಂತರ್ನಾದ ಎಂಬ ವರ್ಣವನ್ನು ಹೊರಗೆ ಹಾಕಿ ಏನು ಮಾಡುತ್ತೆ ಅಂದರೆ ಭಗವಂತ ಶತ್ರುಗಳಿಗೆ ಭಯಂಕರ. ಯಾವ ಶತ್ರುಗಳು? ನಮ್ಮ ಸಾಧನೆಗೆ ಅಡ್ಡಿಯಾದ ಶತ್ರುಗಳಿಗೆ ಭಗವಂತ. ಯಾರ ಭಗವಂತ? ನಮ್ಮ ಬಿಂಬಭೂರ್ತಿ ಭಯಂಕರ ಅಂತ ತೋರಿಕೊಡುತ್ತಾರೆ. ಚಿಂತನೆ ಮಾಡೋದಾದ್ರೆ ಸ್ವಾಮಿ ಈ ಜಗತ್ತಿನಲ್ಲಿ ಯಾರು ಯಾರು ಮೊಸರು ಪಡೆಯುತ್ತಾ ಇದ್ದಾರೋ ಅಲ್ಲಿ ಬಂದ ಶಬ್ದವೆಲ್ಲ ನಿನ್ನನ್ನು ಹೇಳುತ್ತಾ ಇದೆ ಹರಿಯೇ, ನಿನಗರ್ಪಿತ ಅನುಭವಗಳ ಕೂತ ಕಡೆ ಕೃಷ್ಣ ಸುಲಭ ಟೆಕ್ನಿಕ್ ತಿಳ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿದೆ. ಆದ್ದರಿಂದ ಅದಕ್ಕೆ ಹೇಳುತ್ತಾರೆ ವೇದಾಸರು, ಒಂದು ವರ್ಷದಲ್ಲಿ ಮಾಡುವ ಸಾಧನೆ ಒಂದು ಕ್ಷಣದಲ್ಲಿ ಮಾಡಬೇಕಾ? ಅದಕ್ಕೂ ಫೆಸಿಲಿಟಿ ಇದೆ. ಒಂದು ಕಲ್ಪದಲ್ಲಿ ಮಾಡಬೇಕಾದ ಸಾಧನೆ ಒಂದು ಕ್ಷಣದಲ್ಲಿ ಮಾಡಬೇಕಾ? ಅದಕ್ಕೂ ತಕ್ಕ ಅನುಸಂಧಾನಗಳಿವೆ. ಅಷ್ಟು ಚೆಕ್ಕು ಬಂದ್ಬಿಡುತ್ತೆ. ಮೂರು ಯುಗಗಳಲ್ಲಿ ಮಾಡಬೇಕಾದ ಸಾಧನೆ ಒಂದು ಕ್ಷಣದಲ್ಲಿ ಮಾಡಬೇಕಾ? ಅದಕ್ಕೂ ಅನುಸಂಧಾನಗಳಿವೆ. ಗುರುಗಳ ಮೂಲಕ ತಿಳಿದುಕೊಂಡು ಮಾಡಿ ಅಂತ ಹೇಳಿಕೊಡ್ತಾರೆ. ಅದಕ್ಕೆ ಹೊರಟ ಗ್ರಂಥಗಳೇ ಇವೆಲ್ಲ. ಯಾವ್ದಾವುದು? ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ಸರಂಜನಿ, ಅಷ್ಟೇ ಅಲ್ಲದೆ ಹರಿಕಥಾ ಮತ ಸಾರ, ವಿಜಯದಾಸರ ಸುಳಾದಿಗಳು, ದಾಸರ ಸುಳಾದಿಗಳೆಲ್ಲ ಆ ರಹಸ್ಯವನ್ನೇ ತಿಳಿಸಿಕೊಂಡು ಹೊರಟರು. ಯಾಕೆ ಅಂತ ಕೇಳುತ್ತೀರಾ? ಹಿಂದೆ ಯಾವ ಯಾವ ಜನ್ಮಗಳು ಬಂತು ಗೊತ್ತಿಲ್ಲ, ಈಗಂತೂ ಒಳ್ಳೆ ಜನ್ಮ ಬಂದಿದೆ, ಮುಂದೆ ಅವನು ಬರುತ್ತೋ ಗೊತ್ತಿಲ್ಲ. ಇದ್ದಿದ್ರೊಳಗೆ ಮಾಡಿಕೊಳ್ಳೋಣ ಅಂದ್ರೆ ಸ್ವಲ್ಪ ಕಾಲ ಬದುಕೋದು, ಮತ್ತೇನು ಮಾಡೋಣಪ್ಪ ಅಂದ್ರೆ ಇದ್ದಿದ್ರೊಳಗೆ ಕಲ್ಪ ಕಲ್ಪಗಳು ನಾವು ಕಳೆದ್ರೆ ಎಷ್ಟು ಸಾಧನೆ ಮಾಡಿಕೊಳ್ಬೇಕೋ ಈ ಒಂದು ಜನ್ಮದಲ್ಲೇ ಮಾಡಿಕೊಂಡು ಹೊರಡಬಹುದು. ಅಷ್ಟು ಫೆಸಿಲಿಟಿ ಕೊಡ್ತಾರೆ. ಆದರೆ ತಲೆಗೊಂಡು ಕೇಳಬೇಕು, ಕೇಳಿದ್ದನ್ನ ಕೂಡಲೇ ಅನುಷ್ಠಾನಕ್ಕೆ ಇಡಬೇಕು. ಹೇಗೆ? ಸಂಶಯವಿಲ್ಲದೆ ಬರುತ್ತೋ ಇಲ್ವೋ, ಇವ್ರೇನು ಹೇಳಿದ್ರೋ ಏನು, ನಾನೇನು ಕೇಳಿದ್ನೋ ಏನು, ಸಂಶಯವಿಲ್ಲದೆ ಚೆನ್ನಾಗಿ ಮಾಡಿದ್ರೆ ಭಾರತೀಯ ಮನೆಗೆ ಶ್ರೀಕೃಷ್ಣ ಆಯ್ತು.